ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಹವೀಂದ್ರ ಮುಖ ವಿನುತ ನೀರಜ ಭವಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿತೆ ಕರುಣಿ ಪೂಜಮಯ ಮಂಗಳವ. ಪರಮಾತ್ಮನ ಕಥೆ ಅಂತಕ್ಕಂಥದ್ದು ಎಲ್ರಿಗೂ ಹಿಡಿಸಲ್ಲ. ಹಾಗೆ ಕಬ್ಬಿನೊಳಗಿಯ ರಸ ವಿದಂತನಿ ಹಬ್ಬ ಬಲ್ಲದೆ ಕಬ್ಬ ಹಲ್ಲಿಲ್ಲದೆ ಇರ್ತಕ್ಕಂಥವನು ಕಬ್ಬು ಕೊಟ್ರೆ ಅದ ರಸಾಸ್ವಾದ ಏನ್ ಮಾಡ್ತಾನೆ ಅವನು? ಹಾಗೆ ಮಾಡ್ಲಿಕ್ಕಾಗಲ್ಲ. ಹಾಗೆ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆತವನಿಗೆ ಅವರವರ ಭಾಗ್ಯ ಯೌವನ ಈ ಅನೇಕ ಮದಗಳಿಂದ ಕೂಡಿರ್ತಕ್ಕಂಥವರಿಗೆ ಈ ಪರಮಾತ್ಮನ ಕಥೆ ಅಂತಕ್ಕಂಥದ್ದು ಹಿಡಿಸಲ್ಲ. ಲಭ್ಯವಾಗೋದೇ ಇಲ್ಲ, ಲಭ್ಯವೇ ಆಗಲ್ಲ. ಪಕ್ಕದಲ್ಲಿ ಆಗ್ತಾದ್ರೂ ಕೇಳಬೇಕೆಂಬ ಬುದ್ಧಿ ಕೊಡಲ್ಲ ದೇವರು. ಮತ್ತೆ ಹಾಗಾದ್ರೆ ಯಾರಿಗೆ? ಪರಮಾತ್ಮನ ಅರ್ಥ ಮಾಡಿಕೊಂಡು ನನಗೆ ಎಲ್ಲರಿಗಿಂತಲೂ ಪರಮಾತ್ಮ ಪ್ರೀತಿ ಪಾತ್ರ, ನನಗೆ ಆಪ್ತ ಅಂತ ತಿಳಿದುಕೊಂಡಾಗ ಆತನ ಕಥೆಯನ್ನು ಎಷ್ಟು ಕೇಳಿದ್ರು ಕೇಳಬೇಕು ಅನಿಸ್ತಿರ್ತೆ. ಈಗ ನಮಗೆ ಬೇಕಾದವರ ವಾರ್ತೆ ಎಷ್ಟು ಹೇಳಿದ್ರು ಕೇಳಬೇಕು ಅನಿಸ್ತೆ, ಬೇಡವಾದ ಸಾಕಪ್ಪ ನಿಲ್ಸು ಅಂತ ಹೇಳ್ತೀವಿ. ಯಾಕೆ? ನಮಗೆ ಬೇಡವಾದವರವರು. ಹಾಗೆ ಭಗವಂತನೇ ನನಗೆ ಆಪ್ತ ಅಂತ ತಿಳಿದುಕೊಂಡವರಿಗೆ ಆಗ ಪರಮಾತ್ಮನ ಕಥೆ ಇಡುತ್ತೆ. ಇನ್ನ ಅರೇಕಧಾಮರ ಸಾರ ಅಂತಕ್ಕಂಥದ್ದು ಇದೊಂದು ಒಗತಿದ್ದಾರದಂತ ಜಗನ್ನಾಥ ಒಗತೇನಲ್ಲ, ಹಾಗೆ ಒಗತು ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಯಾವುದೇನೊಂದು ಪ್ರಚಲಿತವಾದ ಒಂದು ಸಂಪ್ರದಾಯ ಬಂದು ಹೋಗದೆ ಅದಕ್ಕೆ ಹೋಲಿಸಿದಾಗ ಇದು ಏನೇನೋ ಹೇಳ್ತಾ ಇದ್ದಾರೆ ಜಗನ್ನಾಥ ದಾಸರು. ಇಷ್ಟು ಸುಲಭನೇ ಪರಮಾತ್ಮ? ಸುಲಭನೋಹರಿಂದರೆ ಸುಲಭನೋಲ್ಲ ಎನ್ನುವನು ಅಂತ ಹೇಳ್ತಕ್ಕಂಥವರು ಇದ್ದಾರೆ. ಅದಕ್ಕೋಸ್ಕರವಾಗಿ ಖಗವರ ಧ್ವಜ ನಂದಿ ಭಕುತಿಯ ಬಗೆಯ ನರಿಯದ ಮಾನವರಿಗಿದು ಒಗಟಿನಂದದಿ ತೋರುತ್ತಿಪ್ಪದು ಎಲ್ಲ ಕಾಲದಲ್ಲಿ ತ್ರಿಗುಣ ವರ್ಜಿತನ ಅವನ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗ ಭಕುತಿ ಸುಜ್ಞಾನ ಸುಖವಿತ್ತವರ ರಕ್ಷಿಬಹುದು. ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಇರತಕ್ಕಂಥವರಿಗೆ ಅವರಿಗೆ ಇದೊಂದು ಒಗಟಿತ. ಭಕ್ತಿ ಅಂದ್ರೆ ಸ್ನೇಹ. ಸ್ನೇಹ ಮಾಡಬೇಕಾದ್ರೆ ನಾವು ಯಾರ ಹತ್ತಿರ ಮಾಡ್ತೀವಿ? ಯಾರ ಹತ್ತಿರ ಬೇಕಾದ್ರೆ ಅವ್ರ ಹತ್ತಿರ ಮಾಡ್ತೀವಿ ಇಲ್ಲ. ಅಕಸ್ಮಾತ್ ಮುಂದೆ ಇವರಿಂದ ಪ್ರಯೋಜನವಾಗಬಹುದು ಅಂತ ಸ್ನೇಹ ಮಾಡ್ತೀವಿ. ಅವರಿಂದ ಪ್ರಯೋಜನವಾಗದೇದ ಸ್ನೇಹ ಕೈ ಬಿಟ್ಬಿಡ್ತೀವಿ. ಅದು ಸ್ನೇಹ ಅನಿಸ್ಕೊಂಬೋದೇ ಇಲ್ಲ. ಅವರು ಉಪಕಾರ ಮಾಡಲಿ ಬಿಡಲಿ ಅವರು ಸ್ನೇಹ ಮಾಡ್ತಕ್ಕಂಥದ್ದು ದೊಡ್ಡ ಗುಣ. ಆದರೆ ಉಪಕಾರ ಇಲ್ಲದೆ ನಾವು ಮಾಡಲ್ಲ. ಪ್ರಯೋಜನವನ್ನು ದಿಶ್ಯ ನಮ್ಮಂದೋಗಿ ಪ್ರವರ್ತದೆ. ಪ್ರಯೋಜನ ಇಲ್ಲದೆ ಒಬ್ಬ ದಡ್ಡನೂ ಒಂದು ಕೆಲಸದಲ್ಲಿ ಪ್ರವೃತ್ತವಾಗಲ್ಲ. ಆಗ ನಮ್ಮ ಭಗವಂತನ ಮಹಿಮೆಗಳನ್ನು ತಿಳಿಸುವುದೇ ಸಕಲ ಶಾಸ್ತ್ರಗಳ ಗುರಿ. ಸಕಲ ಶಾಸ್ತ್ರಗಳ ಉದ್ದಿಷ್ಟ ಏನು? ಪರಮಾತ್ಮನಷ್ಟು ಆಪ್ತರಿ ಜಗತ್ತು ಯಾರೂ ಇಲ್ಲ. ಅವನಿಂದ ಆದಷ್ಟು ಉಪಕಾರ ಜಗತ್ತಲ್ಲಿ ಯಾರಿಂದನೂ ಆಗ್ತಾ ಇಲ್ಲ. ತಸ್ಯೈವ ಹಿ ಕಾಮೇನ ಪತ್ಯಾದಿ ಪ್ರಿಯೋ ಭವತಿ ಮಹಿ ಪತ್ಯಾಧೀನ ಜಾಯಾಧೀನ ಅಹಂ ಪ್ರಿಯ ಸ್ಯಾಂ ಇತಿ ಕಾಮನಾ ಮಾತ್ರೇಣ ಪ್ರಿಯತ್ವ ನಭವತಿ ಕಿಂತು ಭಗವದಿಚ್ಛೆ ಇವ ತದ್ಭವತಿ. ಯಾವುದೋ ಬೃಹದಾರಣಿಕ ಭಾಷಾಚಾರ ಮಾತು. ನಮ್ಮ ಜಗತ್ತಿನಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಾ ಇದ್ದಾರೆ. ಯಾಕೆ? ಬಿಕಾಸ್ ಆಫ್ ಹಿಮ್. ಆತನ ಪ್ರೇರಣೆಯಿಂದ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು ಅಂತ ವಿಜಯದಾಸ್ ಹೇಳಿದ್ದಾರೆ. ಹಾಗೆ ಯಾರಿಂದ ಜಡದಿಂದ ಚೇತನರಿಂದ ಯಾರಿಂದ ಸುಖವಾದರು? ಅಂತರ್ಯಾಮಿಯಾದ ಸ್ವಾಮಿ ನಿನ್ನಿಂದ, ನಿನ್ನ ಪ್ರೇರಣೆಯಿಂದ ಇವರೆಲ್ಲರೂ ಹಿತರಾಗಿದ್ದಾರೆ ಅಂತ ತಿಳಿದುಕೊಂಡ ಇದೇ ಭಕ್ತಿ, ಇದೇ ಸಂಪರ್ಕ. ಯತ್ ಸಂಪರ್ಕ ಅಂತೇನು ಹೇಳಿದ್ದಾರೆ. ಈ ರೀತಿ ಇರ್ತಕ್ಕಂಥ ಅವರಿಗೆ ಇಂಥ ಪರಮಾತ್ಮನ ಪ್ರೀತಿ ಬಳಸೋದು ಸುಲಭ ಅಂತ ಹೇಳ್ತಾರೆ ಜಗನ್ನಾಥ ದಾಸರು. ಕಷ್ಟ ಪಡಬೇಕಾದ್ದೇ ಇಲ್ಲ. ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನ ದಿನದ ಹೃದಯ ಮನ ಸದನದಲ್ಲಿ ವಿರಾಜಿಸುವ ಹರಿಮೂರ್ತಿಯನ್ನು ಭೋಜಿಸು. ತಿಳಿಯದೆ ಈ ಪೂಜಾ ಪ್ರಕರಣವ ಫಲಸು ಪುಷ್ಪ ವಿರೋಧಕ ಶ್ರೀ ತುಳಸಿದಳ ಒಪ್ಪಿಸಲು ಒಪ್ಪನು ವಾಸುದೇವ ಸದ ಅಂತ ಒರಿಜಿನಲ್. ಈಗ ಒಪ್ಪನು ವಾಸುದೇವ ಸದ ಅಂತ ತಿಳಿಯುವುದು ಈ ಎಲ್ಲ ಸಂಪೂರ್ಣ ವಿರೋಧ. ಹಿಂದೆ ಜಗನ್ನಾಥ ದಾಸರ ಒರಿಜಿನಲ್ ಪದ್ಯ ಏನಿದೆ ಅದಕ್ಕೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ? ಅಸುರ ಬೋಳ ಎತ್ತ ದಸ್ಮಾನ ಜನತಾಮಿಯ ಅಂತ ಹೇಳ್ಬಿಟ್ಟಿದ್ದಾರೆ. ಅಸುರ ಜನರೇ ಬಹಳ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಗರುಡ ಪುರಾಣ ಬ್ರಹ್ಮಕಾಂಡ ಹೇಳ್ತೇನೆ, ದೈತ್ಯಾಹ ವಿಪ್ರ ಕುಲೇ ಭೂತ್ವ, ಬೇರೆ ಎಲ್ಲ ಹುಟ್ಟಲ್ಲಂತೆ, ದೈತ್ಯಾಹ ವಿಪ್ರ ಕುಲೇ ಭೂತ್ವ ನಿಷ್ಕಾಶಿಷ್ಯಂತಿ ವೇದ ಅಂತ ಹೇಳ್ತಾರೆ. ದೈತ್ಯರೇ ಬ್ರಾಹ್ಮಣರಾಗಿ ಹುಟ್ಟುಬಿಟ್ಟು ವೇದಗಳಿಗೆ ಉಪನಿಷತ್ತುಗಳಿಗೆ ಪುರಾಣಗಳಿಗೆ ಎಲ್ಲ ಅಪಾರ್ಥ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೂ ಅಂಥವರಿಗೆ ಪರಮಾತ್ಮ ಸುಲಭ ಅಂತ ಹೇಳಿ ಹಿಡಿಸ್ತದೆ. ಚೀಚಿ ಚೀಚಿ ಎಷ್ಟು ಕಷ್ಟ ಪಡಬೇಕು ದೇವರನ್ನ ಪ್ರೀತಿ ಬಳಸಿದ್ದಕ್ಕೆ. ಅದಕ್ಕೆ ಒಗಟಿ ನಂದದಿ ಇಲ್ಲಿ ಏನ್ ಹೇಳ್ತಾರೆ ಜಗನ್ನಾಥ ದಾಸು? ಏನು ಬೇಡ, ಯಾವುದೇ ವಸ್ತುವನ್ನು ನೋಡಿ ಬೆಳಕೆ ಹೇಳದೆ ಏನು ಕೇಳಿದರೇನು, ನೋಡಿದರೇನು, ಕೇಳಿದರೇನು, ಪಾಡಿದರೇನು, ಪಾಡಿದರೇನು, ದಿನು ದಿನದಿ ಶ್ರೀನಿವಾಸನ ಜ್ಞಾನ ಕರ್ಮ ಸದಾನುರಾಗದೆ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕರ ಸ್ಮರಿಸದರೆ ಏನು ಕೇಳಿದರೇನು ಅಂದಾಗ ಇದು ಮಾನಸಿಕವಾದ ಕ್ರಿಯೆ. ಇದಕ್ಕೆ ನಾವು ಇಲ್ಲಿ ಹೋಗ್ತಾ ಇರುವಾಗ ದೇವರು ಚಿಂತನೆ ಮಾಡ್ತಾ ಹೋಗುವುದು. ಹಾಗೂ ಒಮ್ಮೊಮ್ಮೆ ಭಗವತ್ ಚಿಂತನೆ ಮಾಡಿದಾಗ ಭಕ್ತಿ ವಿರಕ್ತಿ ಭಗವತ್ ಪ್ರಬೋಧ ಆಗ್ತಾರೆ. ಭಾಗವತ್ತೊಳಗೆ ಭಕ್ತಿ ವೈರಾಗ್ಯ ಭಗವದ್ ವಿಷಯಕವಾದ ಜ್ಞಾನ ವೃದ್ಧಿ ಆಗ್ತದೆ. ಅಂಥವರಿಗೆ ಇದು ಹಿಡಿಸ್ತದೆ. ಅದು ಜ್ಞಾನ ಇಲ್ಲದೆ ಇರ್ತಕ್ಕಂಥವರಿಗೆ ಬಹಳ ಕಷ್ಟದಿಂದ ಪರಮಾತ್ಮನ ಪ್ರೀತಿ ಬಡಿಸಬೇಕು ಅಂಬುವವರಿಗೆ ಅದು ಹಿಡಿಸ್ತದೆ. ಬರೀ ಅದು ಹಿಡಿಸೋದೇ ಇಲ್ಲಿ ಪರಮತತ್ವ ರಹಸ್ಯವಿದು ಅಂತ ಜಗನ್ನಾಥ ದಾಸು ಇದು ಬಹಳ ರಹಸ್ಯವಾದ ವಿಷಯವನ್ನು ಹೇಳ್ತಾ ಇದ್ದೀವಿ. ಪರಮತತ್ವ ರಹಸ್ಯವಿದು ಭೂಸುರರು ಕೇಳುವುದು ಸಾಧಾರಣ ನಿಷ್ಠುರಿಗಳಿಗೆ, ಮೂಢರಿಗೆ, ಪಂಡಿತ ಮಾನಿಗಳಿಗೆ, ಕೃಷ್ಣರಿಗೆ, ಅರಸಿಕರಿಗೆ ಇದು ಕೇಳುವುದಲ್ಲ. ಮತ್ತೆ ಯಾರಿಗಿದು ಅರವರ್ತ ಭಗವದ್ಭಕ್ತಿ ಪಾದಾಂಬುರುಹ ಮಧುಕರನೆ ಎನಿಪವರಿಗೆ ಅರುಹುವುದು ಮೊದಲು. ಬಹಳ ರಹಸ್ಯವಾದ ತತ್ವವನ್ನು ನಾವು ಹೇಳ್ತಾ ಇದ್ದೀವಿ. ಯಾಕೆ ಪರಮಾತ್ಮ ಸುಲಭ ಅಂತಕ್ಕಂಥದ್ದನ್ನ ಅತ್ಯಂತ ರಹಸ್ಯವಾದ ವಿಷಯ ನಾವು ಹೇಳ್ತಾ ಇದ್ದೀವಿ. ಇದನ್ನ ಭೂಸರಾಗಿರ್ತಕ್ಕಂಥವ್ರು ಕೇಳಿ, ಇನ್ನ ಸಾಧಾರದಿ ನೀವು ಆಧಾರದಿಂದ ಕೇಳಿ, ಇನ್ನ ನಿಷ್ಠುರಿಗಳಿಗೆ ಏನೇನೋ ಹೇಳ್ತಾ ಇದ್ದಾರೆ, ಇದೆಲ್ಲ ಪ್ರಮೇಯಕ್ಕೆ ವಿರೋಧ ಅಂತ ಹೇಳ್ತಕ್ಕಂಥವ್ರು, ಮೂಢರಿಗೆ ತಾವು ತಿಳ್ಕೊಂಡ್ರೇನೇ ಸರಿ ಅಂತ ಹೇಳ್ತಕ್ಕಂಥವ್ರಿಗೆ ಪಂಡಿತ ಮಾನಿಗಳು, ಪಂಡಿತ ತಾವೇ ಪಂಡಿತರು ತಿಳ್ಕೊಂಡ್ಬಿಟ್ಟಿರ್ತಾರೆ. ತಿಳ್ಕೊಂಡ್ಬಿಟ್ಟು ನಾವು ಹೇಳಿದ್ದೇ ಸರಿ, ಇನ್ನೊಬ್ಬ ಹೇಳಿದ್ ಸರಿಯಲ್ಲ ಅಂತ ತಿಳ್ಕೊಂಡಿರ್ತಾರೆ ಅಂತ ಪಿಸಿನರಿಗೆ. ಪಿಸಿನರು ಅಂದ್ರೇನು, ಏನ್ ಹೇಳಿದ್ರು ಒಪ್ಪೋನಿಲ್ಲ, ಯಾವ್ದು ಹೇಳಿದ್ರು ಒಪ್ಪೋನಿಲ್ಲ ಅಂತವರಿಗೆ ಅರಸಿಕರಿಗೆ ಇದು ಕೇಳುವುದಲ್ಲ. ಇಂಥವ್ರಿಗೆ ಇದನ್ನು ಹೇಳ್ತಕ್ಕಂಥದ್ದಲ್ಲ. ಪರಮಾತ್ಮನಿಗೆ ಭಕ್ತಿ ಇರ್ತಕ್ಕಂಥವ್ರಿಗೆ ಉಪದೇಶ ಮಾಡು. ಇವ್ರು ಯಾಕೆ ಹೇಳಬಾರದು ಅಂದ್ರೆ ಅವರೇನೋ ಕುತರ್ಕದಿಂದ. ಅದಕ್ಕೆ ಜಗತ್ತಿನ ಆಚಾರ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಮಿಥ್ಯಾತರ್ಕೈ ಕುಹಕ ಇಂದ್ರಜಾಲೈ ವೈದಿಕೇಶು ಪರಿಸ್ಥಾತು ಮಿಚ್ಚಂತೆ ನತೈ ಸಹ ಸಂವಸೈತ ಅಂತ ಮೈತ್ರಾಯಿಣಿ ಸೂಕ್ತನ ಮಾತನ್ನು ಹೇಳ್ತಾ ಇದ್ದಾರೆ ಆಚಾರ್ಯ ಕಳೆದು. ಏನು ನಿಮಗೆ ಮಿಥ್ಯಾತರ್ಕೈ ಕುತರ್ಕದಿಂದ ನಿನ್ ಬಾಯಿ ಮುಚ್ಚಿಬಿಡ್ತಾರೆ. ತರ್ಕಕ್ಕೆ ಹೌದಾದದ್ದನ್ನು ಅಲ್ಲ ಅನ್ಸ್ಬಹುದು, ತರ್ಕದಿಂದ ಅಲ್ಲಾದದ್ದನ್ನು ಹೌದು ಅನಿಸ್ಬಿಡುವುದು. ಆ ರೀತಿ ಅಂತ ಒಂದು ಶಕ್ತಿ ಅದೇ ತರ್ಕನೇ. ಅದಕ್ಕೋಸ್ಕರವಾಗಿ ತರ್ಕ ಸುತರ್ಕವಾಗಿರ್ಬೇಕು ಹೊರತು ಕುತರ್ಕವಾಗಿರು. ತರ್ಕ ಎಲ್ಲಿ ಉಪಯೋಗಿಸ್ಬೇಕು? ನಾವು ಅನೇಕವಾಗಿರ್ತಕ್ಕಂತಹ ಭಗವಂತನ ಮಹಿಮೆಗಳು ನೂರಾರು ವಾಕ್ಯಗಳು ಹೇಳ್ತಾ ಇರುವಾಗ ಒಂದು ವಾಕ್ಯ ಏನಾದರೂ ಮೇಲೆ ವಿರೋಧ ಅಂತ ಕಂಡು ಬಂದರೆ ಆಗ ತರ್ಕವನ್ನು ಉಪಯೋಗಿಸಿ ಅದನ್ನು ಸಮನ್ವಯ ಏಕೆಯನ್ನು ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಓಂ ತತ್ವ ಸಮನ್ವಯ ಅಂತಕ್ಕಂತಹ ಸೂತ್ರ ತಗೋಬೇಕಷ್ಟೇ. ಸರಿಯಾದದ್ದು ತಪ್ಪು ಮನಸ್ಸಿಗೆ ಉಪಯೋಗ ಅವ್ರ ಮುಂದೆ ದರಿಗಳಾಗುತ್ತಾರೆ ಅಂತ ಹೇಳಿ ಅನೇಕ ವಾಕ್ಯಗಳಿಗೆ ಅನುಸೃತವಾಗಿರ್ತಕ್ಕಂತಹ ವಾಕ್ಯವನ್ನ ನಾವು ಒಂದು ತಿಳ್ಕೊಂಡಿದ್ದೇನೆ ಸರಿ ಅಂತ ಸಮರ್ಥನೆ ಮಾಡಬೇಕು ಅಂತ ತಿಳ್ಕೊಂಡು ಕುತರ್ಕದಿಂದ ಬಾಯಿ ಮುಚ್ಚಿ ಅವ್ರ ಮುಂದೆ ನೆಲೆಯಾಗುತ್ತಾರೆ ಅಂತ ಹೇಳಿ ಅದು ಕುತರ್ಕ. ಅದು ನರಕ ಅದಕ್ಕೆ ಹೇಳ್ತಾರೆ ಮಿಥ್ಯಾತರ್ಕೈ ಅಂತ ಹೇಳ್ತಾರೆ. ಅದರಿಂದ ನೀನ್ ಬಾಯಿ ಮುಚ್ಚಿರ್ತಾರೆ. ಇನ್ನ ಕುಹಕ ಇಂದ್ರಜಾಲೈ ಒಂದ್ ವೇಳೆ ನಾವು ಅದಕ್ಕೆ ಒಪ್ಪಲಿಲ್ಲ, ಒಪ್ಪದೆ ಹೋದಾಗ ಪವಾಡ ಮಾಡಿ ತೋರಿಸ್ಬಿಡ್ತಾರೆ, ಪವಾಡ ಮಾಡಿ ತೋರಿಸ್ಬಿಡ್ತೇವೆ. ಆಗ ನಾವು ಒಳಗಾಗುತ್ತೀವಿ. ಅವ್ರು ಏನೇ ಆಗಿರ್ಲಿ ಒಂದು ಪವಾಡ ಮಾಡಿ ತೋರಿಸ್ಬಿಡಿ ನಾವು, ಆಗ ಅವ್ರೇನ್ ಮಾಡ್ತಾರೆ ತಮ್ಮ ವಶ ಮಾಡ್ಕೊಂಡ್ಬಿಡ್ತಾರೆ, ಮಾಡ್ಕೊಂಡು ನಮ್ಮ ತಪ್ಪು ದಾರಿಗಳ್ಬಿಡ್ತಾರೆ. ಅವ್ರು ಎಲ್ಲರೂ ಇರ್ತಾರೆ ವೈದಿಕೇಶು ಪರಿಸ್ಥಾತು ಮಿಚ್ಚಿಟ್ಟಿರ್ತಾರೆ. ವೈದಿಕರಲ್ಲಿ ನಮ್ಮಂತೆ ಇರ್ತಾರೆ, ನಮ್ಮಂತೆ ಎಲ್ಲ ಹಾಕಿರ್ತಾರೆ, ನಮ್ಮಂತೆ ಆಚಾರ ವಿಚಾರ ಮಾಡ್ತಿರ್ತಾರೆ. ನೀನು ಕೈ ಕೊಡ್ತಾರೆ, ಬಿ ಕೇರ್ಫುಲ್ ಅಂತ ಆಚಾರು. ನತೈ ಸಹ ಸಂವಸೆ ಅಂತವ್ರ ಜೊತೆ ನೀನು ವಾಸ ಮಾಡಬೇಡ, ತುಂಬಾ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ ಆಚಾರ. ಅದು ಒಂದು ವೇದದ ವಾಕ್ಯವನ್ನು ಸಾಧಿಸ್ತಾ ಇದ್ದಾರೆ ಒಂದು ಕಲ್ಲಿ ಆಚಾರ. ಅದಕ್ಕೋಸ್ಕರವಾಗಿ ಅರಸಿಕರಿಗಿದು ಅವರೇನ್ ಮಾಡ್ತಾರೆ, ನೀನು ಬಾಯಿ ಮುಚ್ಚಿಬಿಡ್ತಾರೆ, ನಿನಗಿರೋ ನಂಬಿಕೆಯನ್ನು ತಪ್ಪಿಸ್ಬಿಡ್ತಾರೋ. ಅದಕ್ಕೋಸ್ಕರವಾಗಿ ಅಂಥವ್ರ ಜೊತೆ ಹೋಗೋಣ, ಅಂಥವ್ರಿಗೆ ಇದಕ್ಕೆ ನೀನು ಹೇಳಲೇ ಬೇಡ ಅಂತೇಳಿ ಹೋಗ್ಲಪ್ಪ. ಏನೋ ಮತ್ತೆ ಲೋಕವಾಕ್ಯವನ್ನು ಮಾತಾಡ್ತಾ ಇದ್ದಾರೆ ಅಲ್ಲ ಅಂತ ಜಗನ್. ಲೋಕವಾಕ್ಯ ಇದಲ್ಲ, ಇದು ಲೋಕದ ವಾಕ್ಯ ಅಂತಕ್ಕಂಥದ್ದಲ್ಲ. ಪರಲೋಕೈಕನಾಥರ ವಾಕ್ಯ ಕೇಳಿದ್ರೆ ಈ ಲೋಕವಾಕ್ಯ ಬೇಡೇ ಬೇಡ. ಪರಲೋಕ ನಮಗೆ ಲೋಕವಾಕ್ಯ ಕಟ್ಟಲು ನಾವೇನ್ ಮಾಡುವ, ನಾವದ್ರ ಸರಿ ಮಾಡ್ಲಿಕ್ಕೆ ಆಗ್ತದೆ? ಸರಿ ಮಾಡ್ಲಿಕ್ಕಾಗಲ್ಲ. ಆದ್ರೆ ಪರಲೋಕೈಕನಾಥನ ಇಹದಲ್ಲೂ ಪರಕ್ಕೂ ಎಲ್ಲಾ ಕಡೆಯೂ ಪ್ರಭುವಾಗಿರ್ತಕ್ಕಂಥ ಆತನ ಮಹಿಮೆಯನ್ನು ಕೇಳುವರೆ ಕಾಕು ಮನುಷ್ಯರಿಗೆ ಅದು ಸಮರ್ಪಕವಾಗಿ ತೋರುವುದೇ. ಅಯ್ಯೋ ಕಾಕು ಮನುಷ್ಯರನ್ನು ಕೆಟ್ಟವರು ಅಯೋಗ್ಯರಿಗೆ ಅದು ಹಿಡಿಸ್ತೇನೆ. ಅವ್ರು ಹಿಡಿಸಲ್ಲ. ಸಾಯಂಕಾಲ ಮದ್ಯಪಾನ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ದುರ್ವಾಸನೆ ಇರ್ತಕ್ಕಂತಹ ಹೆಂಡ ಕುಡಿದು ಮೈ ಮೇಲೆ ಹೆಚ್ಚು ಕಿಳಿದೆ ಬಿದ್ದು ಆ ಹೆಂಡ ಬೇಕು ಅನಿಸ್ತೇ ಹೋಗ್ತೇನೆ, ನೀವು ಒಳ್ಳೆ ಬಾದಾಮಿ ಹಾಲು ಕೊಡ್ತೀನಿ ಬಾ ಅಂದ್ರೆ ಕುಡಿತಾನೇನು? ಅವನಿಗೆ ಬೇಕಿಲ್ಲ. ಯಾಕೆ? ಸ್ವಭಾವಶಃ ಅನಪಾಯತ್ವಾತ್ವ ಆಯ್ತು. ಅದಕ್ಕೋಸ್ಕರ ಕಾಕು ಮನುಜರಿಗಿಂತ ಸಮರ್ಪಕವಾಗಿ ಸೊಗಸುವಲ್ಲಿ ಕೋಕಣರ ಪರಿಮಳವ ಷಟ್ಪದ ಸ್ವೀಕರಿಸುವಂತದಲ್ಲಿ ಜಲಚರ ಬೇಕಬಲ್ಲದೆ ಇದರ ರಸ ಹರಿಭಕ್ತದಲ್ಲದೆ. ಈಗ ಕಮಲ ನೀರಿನೊಳಗೆ ಆ ಕಮಲದ ಮೇಲೆ ಬಂದು ಕೂತ್ಕೊತ್ತದೆ ಯಾವುದು ಜೇನು ಬಂದು ಅದು ಅದರ ರಸ ಸ್ವೀಕಾರ ಮಾಡ್ತೇನೆ. ಆದ್ರೆ ಅದು ಕೆಳಗೇ ಇರ್ತದೆ ಕಪ್ಪಿ, ಅದು ರಸ ಏನದು ಗೊತ್ತಾಗ್ತೇನೆ, ಅದು ರಸ ಗೊತ್ತಾಗಲ್ಲ. ಹಾಗೆ ನಾವು ಹಗಲು ರಾತ್ರಿ ವೇದಾಧ್ಯಯನ ಮಾಡ್ತಿರ್ತೀವಿ, ಶಾಸ್ತ್ರಾಧ್ಯಯನ ಮಾಡ್ತಿರ್ತೀವಿ, ಇನ್ನೊಬ್ಬರು ಉಪದೇಶ ಮಾಡ್ತಿರ್ತೀವಿ, ಭಗವಂತನೇ ತಿಳ್ಕೊಂಬಲ್ಲ ಅಂತಾರೆ. ಕೃಷ್ಣ ಗರುಡ ಪುರಾಣದಲ್ಲಿ, ಬ್ರಹ್ಮಕಾಂಡದಲ್ಲಿ, ಪಠಂತಿ ವೇದ ಶಾಸ್ತ್ರಾಣಿ ಬೋಧಯಂತಿ ಪರಸ್ಪರ್ ನ ಜಾನಾತಿ ಪರಂತತ್ವ ಧರುವಿ ಪಾಕರಸ ಮಾತ ಅಂತ ಕೃಷ್ಣ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಚತುರ್ವೇದ್ಯಪಿ ವೇವಿಪ್ರ ವಾಸುದೇವಂ ನಿರಿಂದತಿ ವೇದ ಶಾಸ್ತ್ರ ಪರಾಕ್ರಾಂತ ಸವೈ ಬ್ರಾಹ್ಮಣ ಗರ್ಧಭ ಅಂತ ಹೇಳ್ತಾರೆ. ವೇದ ಶಾಸ್ತ್ರಗಳನ್ನು ಓದ್ತಾರೆ, ವೇದ ಶಾಸ್ತ್ರ ಹೇಳ್ತಾರೆ, ಚತುರ್ವೇದ್ಯಪಿ ಯೋ ವಿಪ್ರ, ನಾಲ್ಕು ವೇದಗಳನ್ನು ಸಾಂಬ ಅಧ್ಯಯನ ಮಾಡಿದ್ದೇನೆ, ಇನ್ನು ಉಪನಿಷತ್ತು ಸಮೇತ ಅಧ್ಯಯನ. ಚತುರ್ವೇದ್ಯಪಿ ಯೋ ವಿಪ್ರ ವಾಸುದೇವಂ ನಿರಿಂದತಿ, ವಾಸುದೇವ ಶಬ್ದ ಯಾಕೆ, ವಾಸನಾತ್ ವಾಸುದೇವೋಸಿ ವಾಸುದಂತೆ ಜಗತ್ತಿ, ಪರಮಾತ್ಮ ಎಲ್ಲಿದ್ದಾನೆ, ಗುಡ್ಯಾಗ ಮಾತ್ರ ಇದ್ದಾನೆ ಅಥವಾ ನಮ್ಮ ದೇವರ ಪೆಟ್ಟಿಯೋಳ ಮಾತ್ರ ಕೂತಿದ್ದಾನೆ ಅಂತ ತಿಳ್ಕೊಳ್ಳದೆ ತಿಳ್ಕೊಳ್ಳದೇನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಪ್ರತಿಯೊಂದು ವಸ್ತುವನ್ನು ವಾಸನಾಥ ವಾಸುದೇವೋಸಿ ವಾಸುದಂತೆ ಜಗತ್ರಿಯಂ ಸರ್ವಭೂತ ನಿವಾಸೋಸಿ ಶ್ರೀ ವಾಸುದೇವ ನಮೋಸ್ತಿತೆ ಯಾಕೆ ಮಾರ್ಗಂತೂ ಮಾಡಲು ಸಂಧ್ಯಾವನ್ನು ಮಂತ್ರನೇ ಹೇಳಿರುತ್ತಾರೆ. ಅದು ಆ ರೀತಿ ವಾಸು ಸರ್ವತ್ರ ವ್ಯಾಪ್ತನಾದ ವಾಸುದೇವನ್ನು ತಿಳ್ಕೊಂಬಲ್ಲ ಅವನೇನಂತೆ, ವೇದ ಶಾಸ್ತ್ರ ಪರಾಕ್ರಾಂತ ಸವೈ ಬ್ರಾಹ್ಮಣ ಗಾರ್ಧಬಾಂಧು, ವೇದ ಶಾಸ್ತ್ರ ಅಂತಕ್ಕಂಥದ್ದು ಓದಿ ಓದಿ ಭಾರ ಹೊತ್ತು ಬಿಟ್ಟಿರ್ತಾರೆ. ಭಾರ ಹೊರೋದು ಯಾವುದು, ಒಂದು ಕತ್ತೆ ಅಂತವನ್ನ ಬ್ರಾಹ್ಮಣ ಅಂತಕ್ಕಂಥ ಒಂದು ಕತ್ತೆ ಅಂತ ಕರಿಬೇಕು ಅಂತ ಹೇಳ್ತಾರೆ ವೇದ. ವೇದ ಶಾಸ್ತ್ರ ಪರಾಕ್ರಾಂತ ಸವೈ ಬ್ರಾಹ್ಮಣ ಗಾರ್ಧಬ ಅಂತಾರೆ. ಅದಕ್ಕೋಸ್ಕರ ಅಂತಾರೆ ಲೋಕವಾರ್ತೆ ಇದಲ್ಲ, ನಾವೇನಪ್ಪ ಏನಪ್ಪ ಅಲ್ಲಿ ಎಲೆಕ್ಷನ್ ಏನಾಯ್ತು, ಇಲ್ಲಿ ಎಲೆಕ್ಷನ್ ಏನಾಯ್ತು, ಅದೇನಾಯ್ತು ಇದೇನಾಯ್ತು, ಅದೊಂದು ನಾವು ಹೇಳ್ತಾ ಇಲ್ಲ. ಇದೊಂದೇ ಪರಲೋಕೈಕ ನಾಥನ, ಕೇವಲ ಭಗವಂತನ ಕಥೆಯನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ. ಇನ್ನ ಇಂಥವ್ರಿಗೆ ಅದು ಹಿಡಿಸಲ್ಲ, ಬಿಟ್ಕೊಳ್ಳಿ ನಾವೇನ್ ಮಾಡಲಿಕ್ಕೆ. ಯಾಕೆ ಅಂದ್ರೆ ಅವರ ಸ್ವಭಾವನೆ ಅಂತದ್ದು, ಆ ಜೇನುಗಳ ಮೇಲೆ ಬಂದು ರಸ ತಗೋತೆ, ಅದ್ರ ಕೆಳಗೆ ಸದಾ ಕಪ್ಪಿ ಇದ್ದು ತಾನು ಸ್ವೀಕಾರ ಮಾಡಿ. ಅದಕ್ಕೇನು ಗೊತ್ತಿರೋಗಿ ಇಂಥ ರಸ ಅದೇ ಅಂತಕ್ಕಂಥದ್ದು ಹರಿಭಕ್ತದಲ್ಲದೆ ಹರಿಭಕ್ತನಾಗಿರ್ತಕ್ಕಂಥವ್ರಿಗೆ ಅವರಿಗೆ ಹಿಡಿಸ್ತೀನಿ ಸ್ವಪ್ರಲೋಚನ ರೈತ. ಹೌದು, ಇಷ್ಟೆಲ್ಲ ದೇವರು ಮಾಡ್ತಾ ಇದ್ದಾನೆ ಅಂತ ಹೇಳ್ತೀನಿ, ಆತಿಗೇನಾದರೂ ಪ್ರಯೋಜನ ಬೇರೆ, ಏನೇನೇನೇನು ಪ್ರಯೋಜನ ಇಲ್ಲ ಅಂತ. ಆ ತಿಳಿಯೋಸ್ಕರವಾಗಿ ಇದಕ್ಕಿಂತ ಏನೇನು ಪ್ರಯೋಜನ ಇಲ್ಲ, ಹಾಗಾಗಿ ಯಾಕೆ ಮಾಡ್ತಾನೆ. ಹಾಗಾದ್ರೆ ತನ್ನ ಪ್ರಯೋಜನವಿದೆ ನಮಗೆಲ್ಲ ಏನು ಅಂದ್ರೆ, ನಮ್ಮ ಪ್ರಯೋಜನ ಮನುದಿಶ ನಮ್ಮ ಸ್ವಪ್ರಯೋಜನ ನಾವೆಲ್ಲ, ನಮಗೆ ಇನ್ನೊಬ್ಬರು ಪ್ರಯೋಜನ ಆದರೆ ಏನು ಬಿಟ್ಟರೇನು, ನನ್ನ ಪ್ರಯೋಜನ ಆದರೆ ಮುಗಿದು ಹೋಗುತ್ತೆ ನಮ್ಮ ಕೆಲಸ. ಆದರೆ ಜ್ಞಾನಿಗಳು ಹಾಗಲ್ಲ, ಅವ್ರ ಜೀವನವೇ ಪರಪ್ರಯೋಜನಕ್ಕೋಸ್ಕರವಾಗುತ್ತೆ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತಾರೆ ಭಾರತದೊಳಗೆ. ಈ ಶರೀರ ಪರೋಪಕಾರಕ್ಕೋಸ್ಕರವಾಗಿರ್ತಕ್ಕಂಥ ನಾವೆಲ್ಲ ಸ್ವಪ್ರಯೋಜನ ಮುಖ್ಯ ನಮಗೆ. ಆದರೆ ಹಾಗೆ ಭಗವಂತ ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ, ಇದೆಲ್ಲ ಪ್ರಯೋಜನ ಇಲ್ಲೇನಾಗ್ತೀವಿ, ಏನು ಇಲ್ಲ, ನೀವು ಹೇಳ್ತೀರಷ್ಟೇನೆ ಪ್ರಯೋಜನ. ಯಾರು ಮಾಡ್ತಾರೆ ಈ ಜಗತ್ತಲ್ಲಿ? ಈಗ ಗಂಡ ಹೆಂಡತಿಯನ್ನು ಆಶ್ರಯ ಮಾಡ್ತಾರೆ, ಹೆಂಡತಿ ಗಂಡನ್ನ ಆಶ್ರಯ ಮಾಡ್ತಾರೆ, ನಾವ ಇವರು ಮಕ್ಕಳನ್ನು ಆಶ್ರಯ ಮಾಡ್ತಾರೆ, ಮಕ್ಕಳು ತಂದೆ ತಾಯಿಗಳನ್ನ ಆಶ್ರಯ. ಯಾಕೆ? ಪರಸ್ಪರ ಒಬ್ಬರಿಂದ ಒಬ್ಬರು ಉಪಕಾರವಾಗ್ತಾರೆ ಎನ್ನುವ ಒಂದು ಭಾವನೆಯಿಂದ ಅವರು ಒಬ್ಬರಿಗೊಬ್ಬರು ಆಶ್ರಯ ಮಾಡ್ತಾ ಇದ್ದಾರೆ. ಉಪಕಾರ ಆಗಲ್ಲ ಅಂದ್ಬಿಟ್ಟು ಯಾರ್ಯಾರನ್ನೂ ಆಶ್ರಯ ಮಾಡಲ್ಲ. ಅಂದಮೇಲೆ ಲೋಕದಲ್ಲಿ ತಮಗೆ ಪ್ರತಿ ಉಪಕಾರವಿಲ್ಲದೆ ಹೋದರೆ ಒಬ್ಬರು ಒಬ್ಬರನ್ನ ಆಶ್ರಯ ಮಾಡಲ್ಲ. ಯಾಕೆ? ಮಕ್ಕಳು ಸಾಕ್ತೀವಿ ನಾವು, ಯಾತಕ್ಕೋಸ್ಕರ ಸಾಕ್ತೀವಿ ನಾವು? ನೋಡಪ್ಪ ಇದು ನನ್ನ ಡ್ಯೂಟಿ ಅಂತಲ್ಲ, ಇವನು ದೊಡ್ಡವನಾದ್ಮೇಲೆ ನಮ್ಮನ್ನು ಸಾಕ್ತಾನೆ, ಅದಾದ್ಮೇಲೆ ನಾವು ಮೃತರಾದ್ಮೇಲೆ ಔತ್ತ ದೈಹಿಕ ಕ್ರಿಯಾದಿಗಳನ್ನು ಮಾಡ್ತಾನೆ. ಒಮ್ಮೆ ಆದರೂ ಹೋಗಿ ಗಯಾಕ್ಷೇತ್ರಕ್ಕೆ ಮದುವೆಗೆ ಹೋಗಿ ಪಿಂಡ ಪ್ರದಾನ ಮಾಡಿ ನಮ್ಮ ಸದ್ಗತಿ ಕೊಡ್ತಾನೆ ಅಂತ ಮುಂದೆ ಅವನು ಮಾಡ್ತಾನೋ ಮೃತನಾದ ಬೇರೆ. ಆದ್ರೆ ಇನ್ನ ಆಂಟಿಸಿಪೇಷನ್ ಇದು ಮಗ ಮಾಡ್ತಾನೆ ಅಂತ ತಿಳ್ಕೊಂಡು ಅವನು ಸಾಕ್ತಿ ಅವನು ಮಾಡಬಿಡುದು ಅವ್ರ ಮುಂದಿನ ವಿಷಯ ಅದು ಬೇರೆ. ಹಾಗೆ ಹೆಂಡತಿ ಗಂಡನ ಆಶ್ರಯ ಮಾಡೋದಕ್ಕೂ ತನ್ನ ಒಂದು ಆಶ್ರಯಕ್ಕೋಸ್ಕರವಾಗಿ, ಗಂಡ ಹೆಂಡತಿಯನ್ನ ಹೀಗೆ ಪರಸ್ಪರ ಒಂದು ಉಪಕಾರಕ್ಕೋಸ್ಕರವಾಗಿ ಒಂದು ಸುಖಾಪೇಕ್ಷೆಯಿಂದನೂ ಪರೋಪಕಾರ ಒಂದು ಉಪಕಾರ ದೃಷ್ಟಿಯಿಂದನೂ ಆಶ್ರಯ. ಆದ್ರೆ ಭಗವಂತ ಇಷ್ಟೇನ ಸಾಕ್ತಿದ್ದಲ್ಲ, ನಮ್ಮಿಂದ ಏನನ್ನ ಕೇಳ್ತಾ ಇದ್ದಾನ, ಏನಪ್ಪ ದಿನ ಬೆಳಗಾಯಿತು ನೀನು ಅದನ್ನ ಕೊಡು ನಂಗೆ ಇದನ್ನು ಕೊಡು ಅಂತ ದೇವರು ಯಾರನ್ನ ಕೇಳ, ಯಾರ್ಯಾರ್ಯಾರ್ಯಾರು ಕೇಳ ಇನ್ನು ಅವನೇ ಕೊಡ್ತಾ ನಮಗೆ ನಮ್ಮಿಂದ ಏನೇನು ಪ್ರತಿಫಲಾಪೇಕ್ಷೆ ಅಂದ್ರೆ ಸದಾ ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾರಲ್ಲ ದೇವರು ನಮಗೇನಾಗ್ತೇನೆ. ಅದಕ್ಕೋಸ್ಕರ ಹೇಳ್ತಾರೆ ಜನ್ಮಾಧ್ಯ ಸೇತನ್ವಯ ವಿತರತ ಚರ್ಥೇಶ ವಿದ್ಯಸ್ವರ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಷ್ಯಂತಿ ಎಂ ಸೂರ್ಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮುರುಷ ಗೃಹ ಮುಷಾಮೋದಕ್ಕೆ ವ್ಯರ್ಥ ಅಂತ ಅರ್ಥ ಮಾಡಿದ್ದಾರೆ. ಅಲ್ಲಿ ಅಮೃಷ ಅಂತ ಅರ್ಥ ಮಾಡಿದ್ದಾರೆ ಆಚಾರ್ಯರು. ಮುರುಷ ಅಮೃಷ ಅಂತ ಯಾಕೆ ಹೇಳಿದ್ರು? ಸುಳ್ಳು ಅಲ್ಲ ಅಂತ. ಸುಳ್ಳು ಅಲ್ಲ ಅಂತ ಯಾಕೆ ಹೇಳ್ಬೇಕು? ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಅದನ್ನ ಸುಳ್ಳು ಅಲ್ಲ ಅಂತ ಹೇಳ್ತಾ ಇದ್ದೀವಷ್ಟೇ. ಸುಳ್ಳು ಅಲ್ಲ ಅಂತ ನಾವೇನು ಹೇಳಬೇಕಾದಿಲ್ಲ. ಅದ ಅವನಿಗೆ ಆಗುತ್ತ ಬೇಡಪ್ಪ ಅದು ಬೇಡ ಅಂತ ಆಚಾರ್ಯರು. ಮುರುಷ ಅಂದ್ರೆ ವ್ಯರ್ಥ ಅಂತ ಅರ್ಥ ಮಾಡಿ ವ್ಯರ್ಥ ಅಂತಂದ್ರು. ಹಾಗಾದ್ರೆ ವ್ಯರ್ಥ ಅಂದ್ರೆ ಇನ್ನೂ ದೇವ್ರ ದಡ್ಡ ಅದಲ್ಲ. ಯಾಕೆ ಏನು ಪ್ರಯೋಜನವಿಲ್ಲದೆ ಇಷ್ಟು ಜಗತ್ ಸೃಷ್ಟಿಯಾದಿಗಳು ಮಾಡ್ತಾ ಇದ್ದಾನೆಂದ್ರೆ ಅವನಿಗಿಂತಲೂ ದೊಡ್ಡ ಜಗತ್ತಲ್ಲಿ ಬೇರೆ ಯಾರು ಇಲ್ಲ ಅಂದ್ರೆ ಹಾಗಲ್ಲ. ಸ್ವಪ್ರಯೋಜನ ರಹಿತ ಅಲ್ಲಿ ಲಕ್ಷಾಂತರ ಆತನಿಗೆ ಏನು ಪ್ರಯೋಜನವಿಲ್ಲ. ಇಲ್ಲಿ ಸೃಷ್ಟರಾದ ಸಕಲ ಜೀವ ಬ್ರಹ್ಮದೇವರನ್ನ ಮೊದಲು ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಸೃಷ್ಟವಾದ ಜಗತ್ತಿಂದ ಲಾಭ ಅಂತಕ್ಕಂಥದ್ದುಂಟು. ಲಕ್ಷ್ಮೀದೇವಿಗೂ ಉಂಟು. ಲಕ್ಷ್ಮೀದೇವಿಗನು ಆಗಬೇಕಾದ ಹೊಸ ಲಾಭವಲ್ಲ, ಭಗವಂತನ ಗುಣಗಳನ್ನು ನೋಡಿ ಆನಂದ ಪಡ್ತಾ ಇದ್ದಲ್ಲಷ್ಟೇ. ಆಕೆಯು ಆಕೆಯವರು ನಿತ್ಯ ತೃಪ್ತಳಾಗಿದ್ದಾರೆ. ಇನ್ನೇ ಬೇರೆ ಆಗಬೇಕಾದಿಲ್ಲ. ಅವರೊಬ್ಬರು ನಿತ್ಯ ಮುಕ್ತರು, ನಿರ್ವಿಕಾರರು, ಯಾವ ಇದಾಗಿರ್ತಕ್ಕಂತಹ ಬಂಧಕ ಇಲ್ಲ. ಆದರೂ ಭಗವಂತನ ಗುಣ ರೂಪಗಳನ್ನು ನೋಡಿ ಆನಂದ ಪಡ್ತಾರಲ್ಲ, ಅದೇ ಪ್ರಯೋಜನ ಅಂದ್ರೆ ಲಕ್ಷ್ಮೀದೇವಿ. ಪರಮಾತ್ಮನಿಗೆ ಅದು ಬೇಕಿಲ್ಲ ಅಂದು ಅಂದಾಗ ಸ್ವಪ್ರಯೋಜನ ರಹಿತ ಅಂತ ಜಗನ್ನಾಥದಾಸ ಹೇಳಿದ್ದಾರೆ. ಆ ಭಾಗವತ ಮಾತಿನ ಸ್ವಪ್ರಯೋಜನ ರಹಿತ ಸಕಲೇಷ್ಟಪ್ರದಾಯಕ ನಮ್ಮಿಂದ ಏನೇನು ಅಪೇಕ್ಷೆ ಮಾಡಿಲ್ಲ, ನಾವು ಕೇಳಿದ್ದೆಲ್ಲ ಕೊಡ್ತಾ ಇದ್ದಾನೆ ಸ್ವಾಮಿ. ಓರಪ್ಪ ನಮ್ಮಿಂದ ಏನಾದ್ರು ನಾವು ನಮ್ಮಿಂದ ಒಂದು ಕೇಳ್ತಾ ಇಲ್ಲ, ಆದ್ರೆ ನಾವು ಕೇಳಿದ್ದೆಲ್ಲ ಕೊಡ್ತಾ ಇದ್ದಾನೆ ದೇವ್ರು. ಸರ್ವ ಗುಣಪೂರ್ಣ ಅಪ್ರವಿ ಸರ್ವ ಗುಣಪೂರ್ಣನಾಗಿದ್ದಾನೆ. ಅವನ ಪೂರ ತಿಳ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ ನಮಗೆ. ಅಥವಾ ಪ್ರಕರ್ಷೇಣ ಮೇಯ ಚೆನ್ನಾಗಿ ತಿಳ್ಕೊಳ್ಳಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥ ನಾವು ಯಾರನ್ನು ತಿಳ್ಕೋಬೇಕು? ಹೇಳ್ತಾರೆ ಎಸ್ತನ್ನ ವೇದ ಕಿಮೃತಾ ಕರಿಷ್ಯತಿ ಅಂತ ವೇದ ಹೇಳ್ತಾರೆ. ವೇದಾಧ್ಯಯನ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು. ಯಾತಕ್ಕೋಸ್ಕರ ಮಾಡಬೇಕು? ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಅಲ್ಲ, ಭಗವಂತನನ್ನು ತಿಳ್ಕೋಬೇಕು ಅಂತ ವೇದಶಾಸ್ತ್ರಗಳನ್ನು ಓದಿಕೊ. ಎಸ್ತನ್ನ ವೇದ ಕಿಮೃತಾ ಕರಿಷ್ಯತಿ ಅಂತ ಹೇಳ್ತಾರೆ. ವೇದ ಯಾವ ವೇದವನ್ನು ನೋಡಿ, ಶಾಸ್ತ್ರಗಳನ್ನು ನೋಡಿ ಅವನನ್ನೇ ತಿಳ್ಕೊಳ್ಳದೆ ಹೊರಡ್ತೀನಿ, ಅದು ನಮ್ಗೇನು ಮಾಡ್ತಾನೆ ಹೇಳು? ಹಾಗಾಗಿ ನಾವು ಓದಿದ್ದು ಕಂಠಪಾಠ ಮಾಡಿದ್ದು ಇದೆಲ್ಲ ವ್ಯರ್ಥ ಎಂದು ವ್ಯರ್ಥವನ್ನು ಅಂತ ವಿಧರ ನೀತಿಯೊಳಗೆ ಹೇಳ್ತಾ ಇದ್ದಾನೆ. ಏನ್ ಮಾಡ್ತೇವೆ ಅಂತಂದ್ರೆ ಇದು ನಾವು ಅವನನ್ನ ತಿಳ್ಕೋಬೇಕು. ತಿಳ್ಕೊಂಡಾಗ ಏನಾಗ್ತದೆ? ಅದು ನಮ್ಮ ಒಳಗೆ ಹೋಗ್ತದೆ, ಬೇರೆ ಒಳಗೆ ಬಿಡ್ತದೆ. ಈಗ ನಾವು ಭಗವಂತನನ್ನ ತಿಳಿದುಕೊಳ್ಳದೇನೆ ನಾವೇನು ಅಧ್ಯಯನ ಅಧ್ಯಾಪನ ಇದೆಲ್ಲ ಕೀರ್ತಿಗೋಸ್ಕರವಾಗುವ ಹಣಕ್ಕೋಸ್ಕರವ ಮಾಡ್ತೀವಿ, ಅದು ಒಳಗೆ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಜಡದೇಹದಾಗೆ ಉಳ್ಕೊಂಡ್ಬಿಡ್ತದೆ. ಜಡದೇಹದಾಗ ಉಳ್ಕೊಂಡ್ಬಿಡ್ತದೆ, ಆ ಜಡದೇಹಕ್ಕೇನೆ ಫಲ ಕೊಡ್ತಾ ಹೋಗ್ಬಿಡ್ತಾರೆ. ಎಲ್ಲಿವರೆಗೆ ಫಲ ಕೊಡ್ತದೆ? ಈ ದೇಹ ಇರೋರಿಗೆ ಫಲ ಕೊಡ್ತದೆ. ಈ ದೇಹ ಹೋದ್ಮೇಲೆ ಈ ದೇಹದ ಜೊತೆ ಅದು ರೆಡ್ಡಿ ಹಚ್ಚ ತಿರುಗತ್ತು ಅಂತ ಮತ್ತೆ ಮುಂದಿನ ಜನ್ಮಕ್ಕೆ ಮತ್ತೆ ಪ್ರಾರಂಭ ಆಗ್ಬೇಕು. ಒಂದು ಹಳ್ಳಿ ಒಳಗೆ ಆಂಧ್ರದಾಗೆ ಒಂದು ನಾಟಕ ಪ್ರಾರಂಭ ಆಯ್ತು. ಪ್ರಾರಂಭ ಆದ್ರೆ ಏನಾಯ್ತು, ಅಲ್ಲಿ ಎಲ್ಲಾ ರೆಡ್ಡಿಗಳು ಶ್ರೀಮಂತರು ಮುಖ್ಯರು. ಆಗೇನಾಯ್ತು, ಪ್ರಾರಂಭ ಆಯ್ತು, ಸ್ವಲ್ಪ ಪ್ರಾರಂಭ ಆಯ್ತು. 5 ನಿಮಿಷನ್ನು ಮಂಗಳಾಚರಣೆ ಹಾಡು ಮುಗ್ದಿದ್ದಿಲ್ಲ, ಇನ್ನೊಬ್ಬ ರೆಡ್ಡಿ ಬಂದ. ರೆಡ್ಡಿ ಬರ್ತೇವೆ, ಓ ರಾಂಡಿ ರಾಂಡಿ ಕರೆದು ಕರ್ಕೊಂಡು ಕೂರಿಸು. ಏ ರೆಡ್ಡಿ ಹಚ್ಚ ತಿರುಗತ್ತು, ಯಾಕೆ ಹೊಸ್ತಾ ಬಂದ್ರೆ ಮತ್ತೆ ಪ್ರಾರಂಭ ಮಾಡಿದ್ರು. ಮತ್ತೆ ಪ್ರಾರಂಭ ಮಾಡ್ದ, ಅರ್ಧ ಮುಗಿದಿತ್ತು, ಇನ್ನೊಬ್ಬ ರೆಡ್ಡಿ ಬಂದ. ಹೀಗೆ ಬೆಳಗಾಗೋ ತನಕ ರೆಡ್ಡಿ ಹಚ್ಚ ತಿರುಗತ್ತು, ನಾಟಕ ಮುನ್ಸಾಗಲೇ ಇಲ್ಲ. ಬೆಳಗಾಗೋವರೆಗೂ ಅವ್ರು ಬಂದ್ರು ತಿರುಗಿ ಪ್ರಾರಂಭ ಮಾಡು, ಅವ್ರು ಬಂದ್ರು ತಿರುಗಿ. ಹೀಗೆ ಭಗವಂತನನ್ನ ತಿಳಿದುಕೊಳ್ಳದೆ ವೇದಶಾಸ್ತ್ರಗಳು ಅಧ್ಯಯನ ಅಂತಕ್ಕಂಥದ್ದು ಈ ದೇಹದ ಜೊತೆ ಹೋಗೇ ಬಿಡ್ತೀವಿ ಎಂದು ಮತ್ತೆ ಮುಂದಿನ ಜನದಾಗೆ ಮತ್ತೆ ಯಥಾ ಪ್ರಕಾರವಾಗಿ ನೀನು ಪ್ರಾರಂಭ ಮಾಡಲೇಬೇಕು. ಆದರೆ ಭಗವಂತ ವೇದಶಾಸ್ತ್ರಗಳನ್ನು ಓದಿ ಅವನನ್ನು ನೀನು ತಿಳಿದುಕೊಂಡಾಗ ಏನಾಗುತ್ತೆ, ಅದು ಅನಿರುದ್ಧ ದೇಹಕ್ಕೆ ಹೋಗ್ತದೆ. ಹೊರಗಡೆಗೆ ಅನಿರುದ್ಧ ದೇಹ ಲಿಂಗ ದೇಹಕ್ಕೆ ಸೇರ್ಕೊಂಡ್ಬಿಡ್ತದೆ. ಲಿಂಗ ದೇಹಕ್ಕೆ ಸೇರ್ಕೊಂಡಾಗ ಈ ದೇಹ ಹೋದ್ರು ಆಗ ಮೇಲೆ ಕೊಂಬೆ ಕಡಿದ್ರು ಮತ್ತೆ ಚಿಗಿರು ಹಾಕ್ತದೆ ನೋಡಿ. ಹಾಗೆ ಈ ದೇಹ ಹೋದ್ರು ಕೂಡ ಮತ್ತೆ ಜನ್ಮಾಂತರದಲ್ಲಿ ಸ್ಮೃತಿಯನ್ನು ತಂದುಕೊಡ್ತಾನೆ ದೇವರು. ಅದಕ್ಕೋಸ್ಕರವಾಗಿ ಜಯಾಪ ಪರಮಂ ಜಾಪ್ಯಂ ಪ್ರಾಜನ್ಮನ್ನು ಅನುಶಿಕ್ಷಿತ ಅಂತ ಗಜೇಂದ್ರ ಮುಗಿಸಲಿ. ಆನಿ ಸ್ತೋತ್ರ ಮಾಡ್ತು ಅಂದ್ರೆ ಹ್ಯಾಗ್ರಿ ಮಾಡ್ತಾನೆ, ಏನು ಓದಿದ್ರೆ ಆನಂದ್ರೆ ರಾಜ್ಯನ್ಮ ನಿರುಶಿಕ್ಷಿತ ಹಿಂದಿನ ಜನ್ಮದಲ್ಲಿ ಅನುಶಿಕ್ಷಿತವಾದ ವಿದ್ಯೆ ಒಳಗೆ ಹೋಗಿತ್ತು ದೇಹದೊಳಗೆ, ಬೇರೆ ಒಳಗೂ ಬಿಟ್ಟಿತ್ತು. ಈ ಆ ಇಂದ್ರಜನ್ಮ ದೇಹ ಹೋದ್ರು ಕೂಡ ಆನೆ ದೇಹದಲ್ಲಿ ಅದನ್ನು ಪರಮಾತ್ಮ ಮಾಡಲಿ. ಹಾಗೆ ನಮಗೂ ಓದ್ತೇನೆ, ವೇದಶಾಸ್ತ್ರನ ಅಧ್ಯಯನ ಯಾಕೆ? ಎಷ್ಟನ್ನ ವೇದ ತಿಮುರ್ಚ ಆಕರಿಸ್ಯತಿ, ಅವನನ್ನು ತಿಳ್ಕೊಂಬುದಕ್ಕೋಸ್ಕರವಾಗಿ ಓದಬೇಕು. ತಿಳಿದುಕೊಂಡಾಗ ನಾವು ಜನ್ಮಾಂತರಕ್ಕೆ ಜನ್ಮ ಜನ್ಮಕ್ಕೂ ದೇವರು ಮುಂದುವರಿಸ್ತಿರ್ತಾನೆ. ಅವನನ್ನು ತಿಳ್ಕೊಳ್ಳಿಲ್ಲಪ್ಪ, ಕೇವಲ ಪಾಂಡಿತ್ಯ ದೃಷ್ಟಿಯಿಂದನು, ಬಹುಮಾನದ ದೃಷ್ಟಿಯಿಂದನು, ಕೀರ್ತಿ ದೃಷ್ಟಿಯಿಂದನೇ ತಿಳ್ಕೊಂಡೆ ಈ ದೇಹದ ಜೊತೆ ಅದು ಹೋಗುತ್ತೆ. ಯಾವ ವಿಧರೇ ವಿಧರನೇ ತಿಳಿಯುತ್ತೆ, ಈ ಪಕ್ಷಿಗಳು ಎಲ್ಲಿವರೆಗಿತ್ತವೆ? ಹಣ್ಣಿರೋರ್ಗೂ ಇತ್ತ ಮರದೊಳಗೆ, ಹಣ್ಣು ಮುಗಿದ ಮೇಲೆ ಆಯ್ತು ಆ ಮರದ ಇನ್ನೊಂದು ಮರಕ್ಕೆ ಹೋಗಿ. ಇದೇ ಉದಾಹರಣೆ ಕೊಟ್ಟಿದ್ದಾರೆ ವಿಧ ನಿತ್ಯವಳು. ಅದಕ್ಕೋಸ್ಕರವಾಗಿ ಸ್ವಪ್ರಯೋಜನ ರಹಿತ ಸಕಲೇಷ್ಠ ಪ್ರದಾಯಕ ಸರ್ವ ಗುಣಪೂರ್ಣ ಪ್ರಮೇಯ ಜರಾವರಣ ವಜ್ಜಿತ ವಿಗತ ಕ್ಲೇಶ ಪ್ರಕರ್ಷೇಣ ತಿಳಿದುಕೊಳ್ಳಲು ಯೋಗ್ಯನಾಗಿರ್ತಕ್ಕಂಥ ನಾವು ಯಾರನ್ನು ತಿಳ್ಕೊಂಡ್ರೇನು ಬಿಟ್ರೇನು, ಭಗವಂತನ ತಿಳ್ಕೊಂಡ್ಬಿಟ್ರೆ ಸಾಕಷ್ಟೇನ ಉಳಿಕಿದೆ ನಾವು ತಿಳ್ಕೋಬೇಕಾದ. ಅದಕ್ಕೆ ಏತ ಜ್ಞೇಯಂ ನಿತ್ಯಮೇವ ಆತ್ಮ ಸಂಸ್ಥಂ ಏತ ಜ್ಞೇಯಂ ಅಂತ ಉಪನಿಷತ್ತು ನಾ ಅತಪರಂ ವೇದಿತವ್ಯಂ ಹೆಚ್ಚು ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮವೇತಕ್ಕಂತ ಶ್ವೇತಾಶ್ರಿತರು ಉಪನಿಷತ್ತು. ಜರಾ ಮರಣ ವಂಚಿತ ವಿಗತ ಕ್ಲೇಶ, ಈ ರೀತಿ ಇರ್ತಕ್ಕಂತಹ ಜರಾ ಇಲ್ಲ ಮರಣ ಇಲ್ಲ, ಪ್ರಥಮ ವಿಶ್ವಾತ್ಮ ಈ ರೀತಿ ಇರ್ತಕ್ಕಂತಹ ಶ್ರೇಷ್ಠತಮನಾಗಿರ್ತಕ್ಕಂಥ ಸರ್ವೋತ್ತಮ ಜಗತ್ತಿಗೆ ಆತ್ಮ ಶಬ್ದನಾಗಿದ್ದಾನೆ, ಸತ್ತಾಪ್ರದನಾಗಿದ್ದಾನೆ. ಇನ್ನ ಋಣಿ ಸೂಯ ಬಹು ಉಪಕಾರ ಸ್ಮರಣೆ, ಋಣಿಯಿಂದ ಬಹಳ ಕೃತಜ್ಞತೆ ತಿಳ್ಕೊಂಡು ಹೇಳ್ತಾರೆ. ನಿರ್ಭೃಣಿ ಅಂತಾರೆ ಇವನ, ಆ ನಿರ್ಭೃಣಿ ಅಲ್ಲ ಪರಮಾತ್ಮ, ಧ್ವನಿ ಅಂದ್ರೆ ನಾವು ಸ್ವಲ್ಪ ಮಾಡಿದ್ದೇನು ದೊಡ್ಡದು ಅಂತ ತಿಳ್ಕೊಂಡು ನಮ್ಮ ಉಪಕಾರ ಮಾಡ್ತೇವೆ. ನಾವು ಏನ್ ಮಾಡ್ತಾ ಇದ್ದೀವ್ರಿ ದೇವ್ರಿ, ಏನು ಮಾಡ್ತಾ ಇಲ್ಲ ನಾವು, ಆದ್ರೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹೇಳ್ತಾರಲ್ಲ ವಾದರಾದ್ರು ಪ್ರಳಯ ಕಾಲದಲ್ಲಿ ತನ್ನ ಕಾಲು ಬರಲು ಸಿಕ್ಕಿತ್ತಂತೆ ಕೂಸು ಪರಮಾತ್ಮ ಶಿಶುರೂಪನಾಗಿ. ಯಾಕೆ ಅಂದ್ರೆ ಸ್ಥಿತಿ ಕಾಲದಲ್ಲಿ ತನ್ನ ಭಕ್ತರು ತನ್ನ ಪಾದದ ಸೇವೆಯನ್ನು ಏನು ಮಾಡಿದ್ದಾರೆ ಅದನ್ನು ಆಗ ನೆನೆಸ್ಕೊಂಡು ಆನಂದ ಪಡ್ತಿರ್ತಂತೆ ದೇವರು ಪ್ರಳಯ ಕಾಲದಲ್ಲಿ. ಯಾಕೆ ಆತ ಆನಂದ ಪಟ್ಟರೆ ಮುಕ್ತ ಜೀವರಾಶಿಗಳು ಆನಂದ ಅಭಿವ್ಯಕ್ತಿ ಆಗ್ತಾದ್ರಿಂದ ಆನಂದ ಪಡ್ತಿರ್ತಾನಂತೆ. ಅದಕ್ಕೋಸ್ಕರ ಗುರು ಸೂರ್ಯ ಪ್ರಕಾಶ, ಸೂರ್ಯ ಪ್ರಕಾಶ ಉದಾಹರಣೆ ಎಷ್ಟೇ, ಹೋಗಿ ಸೂರ್ಯ ಪ್ರಭಿಜಿತ್ತರು ಮಿಗದಾತನು ಸೂರ್ಯನ ಪ್ರಕಾಶ ಹೋಗಿಲ್ಲ. ಅನಂತ ಮಹಿಮ ವೃತ್ತ ಪ್ರತೀಕಾರಾಧಿತಾಂಗ್ಲಿ ಸರ್ವೋದ ಸುರರಾಜ, ಈ ರೀತಿ ಇರ್ತಕ್ಕಂಥದ್ದೇನಿದೆ ಈ ಪರಮಾತ್ಮ ಸ್ತೋತ್ರ ಮಾಡಿ ವನಚರಾದ್ರಿ ಧರಾಧರನೆ ಜಯ ಮನುಜ ಮೃಗವರ ವೇಷ ಜಯ ವಾಮನ ತ್ರಿವಿಕ್ರಮ ದೇವ ಜಯ ಭೃಗುರಾಮ ಭೂಮ ಜಯ ಜನಕಜಾವಲ್ಲಭನೆ ಜಯ ರುಕ್ಮಿಣಿ ಮನೋರಥ ಸಿದ್ಧಿದಾಯಕ ಜಿನ ವಿಮೋಹಕ ಕಲಿವಿದಾರಣ ಜಯ ರಮಾರು ಜಯ ರಮಾರುಮಣ. ಹತ್ತು ದಶಾವತಾರಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ, ದಶಾವತಾರಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವನಚರಾದ್ರಿ ಧರಾಧರನೆ ಏನು ಈ ನೀರಲ್ಲಿ ಸಂಚಾರ ಮಾಡ್ತಕ್ಕಂತಹ ಮತ್ಸ್ಯರೂಪಿ ಆಗಿರ್ತಕ್ಕಂಥವನೇ. ಅದ್ರಿ ಅದ್ರಿಯನ್ನ ಯಾವುದೋ ಪೂರ್ವರೂಪನಾಗಿರ್ತಕ್ಕಂಥ ಮಂದರ ಪರ್ವತವನ್ನು ಹೊಂದಿರ್ತಕ್ಕಂಥವನೇ. ಧರಾಧರನೆ ಪೂರ್ವರೂಪನಾಗಿ ಮತ್ತು ವರಾಹ ರೂಪದಿಂದ ಆ ಭೂಮಿ ಮುಳುಗಿದ್ದನ್ನ ಮೇಲೆ ತಂದಿರ್ತಕ್ಕಂಥವನೇ. ಜಯ ಮನುಜ ಮೃಗ ವೇಷ ಧರಾಧರನೆ ಮತ್ಸ್ಯ ಪೂರ್ಮ ವರಾಹ ನಾರಸಿಂಹ ಮನುಜ ಮೃಗ ವರ ವೇಷ ನಾರಸಿಂಹ ರೂಪನಾಗಿರ್ತಕ್ಕಂಥವನೇ. ಜಯ ವಾಮನ ವಾಮನನಾಗಿ ನೀನೇನು ಈ ಬಲಿಚಕ್ರವರ್ತಿಯನ್ನ ನೀನು ಸುತಾಲೋಕ ಕಳಿಸಿ ಇಂದ್ರದೇವನ ರಕ್ಷಣೆ ಮಾಡಿರ್ತಕ್ಕಂಥವನೇ. ತ್ರಿವಿಕ್ರಮ ದೇವ ಜಯ ಭೃಗುರಾಮ ಇನ್ನ ಪರಿಶುರಾಮ ರೂಪಿಯಾಗಿರ್ತಕ್ಕಂಥವನು ಇನ್ನ ರಾಮರೂಪವನ್ನು ಸ್ವೀಕಾರ ಮಾಡಿ ಜನಕ ಜಾವಲ್ಲಭನೆ ಜಾನಕಿ ಪ್ರಿಯನಾಗಿರ್ತಕ್ಕಂಥವನು. ಜಯ ರುಕ್ಮಿಣಿಯ ಮನೋರಥ ರುಕ್ಮಿಣಿಯ ಮನೋರಥವನ್ನು ಪೂರೈಸಿರ್ತಕ್ಕಂಥವನು. ಆಮೇಲೆ ಸಿದ್ಧಿದಾಯಕ ಜಿನ ವಿಮೋಹ ಈ ಜಿನನನ್ನ ಮೋಹಿಸಿಬಿಟ್ಟು ನೀನೇನ್ ಮಾಡ ಜೈನನ್ನು ಮೋಹಿಸಿಬಿಟ್ಟು ನೀನು ಅವರಿಗೆ ದುರ್ಮಾರ್ಗ ಪ್ರಚೋದನೆ ಮಾಡಿದ ಬೌದ್ಧ ರೂಪದಿಂದ. ಅದಕ್ಕೆ ಇನ್ನು ಕಲಿವಿದಾರಣ ಕಲ್ಚಾವತಾರ ಅಂತಕ್ಕಂಥದ್ದು ಕಲಿಯುಗದ ಕೊನೆಯ ದಿವಸ ಆಗ್ತದೆ. ಈ ಕಲಿ ಕೀರ್ತಿ ಹೇಳ್ಕೊಂತ ಓಡಾಡ್ತಾ ಇದ್ದಾನೆ, ಏನು ಹೇಳಬೇಕು? ಅದಕ್ಕೋಸ್ಕರವಾಗಿ ಕಲ್ಚಾವತಾರ ಕೊನೆಯ ದಿವಸ, ಬೆಳಗ್ಗೆ ಸೂರ್ಯೋದಯ ಕಾಗ್ತದೆ, ಲಕ್ಷ್ಮೀ ದೇವಿಯನ್ನು ಕುದುರೆ ಮಾಡಿಕೊಂಡು ಹಾಗು ಬಹು ಜನ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ. ಯಾಕೆ ಅನೇಕ ವರ್ಷ ಕ್ಷಾಮ ಬಂದು ಹೋಗ್ಬಿಟ್ಟಿದೆ. ಇನ್ನು ಅಯೋಗ್ಯರೇ ಕೆಲವರು ಇರ್ತಾರೆ, ಅವರನ್ನೆಲ್ಲ ಸಂಹಾರ ಮಾಡ್ತಾರೆ. ಮಾರನೆಯ ದಿವಸ ಬೆಳಗಾದ್ರೆ ಕೃಷಿಯಿಂದ ಪ್ರಾರಂಭ ಅಷ್ಟೇ. ಯುಗ ಹೋದ್ವಿ ಇನ್ನೊಂದು ಯುಗ ಬರುವಾಗ ಪ್ರಳಯ ಆಗಲ್ಲ. ಪ್ರಳಯ ನೀರು ಮುಳುಗಾಗುತ್ತೆ ಅವೆಲ್ಲ ಸುಳ್ಳು. ನೀರು ಮುಳುಗಾಗೋದು ಮೂರು ಸಲ ಅಷ್ಟೇ, ಮನುಪ್ರಳಯ ದಿನಪ್ರಳಯ ಮಹಾಪ್ರಳಯ. 71 ಸಲ ನಾಲ್ಕು ಯುಗಗಳು ತಿರುಗಿದರೆ ಅದಕ್ಕೆ ಒಂದು ಮನುಪ್ರಳಯ. ಆಗ ಮೂರು ಲೋಕ ಬರುತ್ತೆ. ದಿನ ಪ್ರಳಯ ಅಂತಕ್ಕಂಥದ್ದು ಚತುರ್ಯುಗ ಸಹಸ್ರಾಣಿ ಬ್ರಹ್ಮನು ದಿನಮುಚ್ಚತೆ. ಒಂದು ಸಾವಿರ ಸದ ನಾನು ಕಿವಿಗಳು ತಿರುಗಿದೆ, ಆಗ ಬ್ರಹ್ಮದೇವರಿಗೊಂದಾಗಲು ಆಗೊಂದು ಪ್ರಳಯ ಆಗ್ತೀವಿ. ಇನ್ನು ಮಹಾಪ್ರಳಯ, ಬ್ರಹ್ಮದೇವರು ನೂರು ವರ್ಷವಾದ ಮೇಲೆ ಮಹಾಪ್ರಳಯ, ಅದನ್ನು ತಿರುಚಿದ ಅವಶಿಷ್ಟತೆ. ಈ ಎರಡು ಪ್ರಳಯದಲ್ಲಿ ಮೂರು ಲೋಕ ಮಾತ್ರ ನೀರು ಮುಳುಗಾಗ್ತೇವೆ, ಮೇಲ್ವೆಲ್ಲ ಹಾಗೆ ಇರ್ತದೆ. ಆದ ಮಹಾಪ್ರಳಯದಲ್ಲಿ ಕಿಂಚಿದ ಅವಶಿಷ್ಟತೆ, ಏನೇನು ಉಳಿಯಲ್ಲ. ಈ ರೀತಿ ಸಚ್ಚಿದಾನಂದಾತ್ಮ ಬ್ರಹ್ಮ ತರಾರ್ಚಿತಾಂಗ್ರಿ ಸರೋಜ ಸುಮನಸ ಪೂಜ್ಯ ಸನ್ಮಂಗಳದ ಮಧ್ವಾಂತಃಕರಣ ರೂಢ ಅಚ್ಯುತ ಜಗನ್ನಾಥ ವಿಠಲ ನಿಚ್ಚ ಮೆಚ್ಚಿದ ಜನರ ಬಿಡ ಕಾರ್ಗಿಚ್ಚಿ ನುಂದಾರಣ್ಯದಲ್ಲಿ ಗೋ ಗೋಪರನು ಕಾಯ್ದ. ಸಚ್ಚಿದಾನಂದಾತ್ಮ, ಸಚ್ಚಿತ್ತಾನಂದ ಆತ್ಮ, ನಾಲ್ಕು ಭಗವಂತ ಗುಣಗಳು, ಎಂಟು ಗುಣಗಳಿಂದ ಕೊಂಡಾಡಬೇಕು ಅಂತ ನಮಗೆ ವೇದ ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ಜಿಜ್ಞಾಸ ಮಾಡುವ ಲಕ್ಷಣ ಏನು? ಲಕ್ಷಣ ಏನು ಅಂತಂದ್ರೆ ಓಂ ಜನ್ಮಾದ್ಯಸ್ಯೇತ. ಯಾಕೆಂದ್ರೆ ಎಲ್ಲ ಅವನ ರೂಪಗಳಾದ್ದರಿಂದ ಎಷ್ಟು ರೂಪ ಅಂತ ಉಪಾಸನೆ ಮಾಡಬೇಕು. ಅದಕ್ಕೆ ರೂಪದ ಗೊಂದಲ ಬೇಡ ಅಂತ ಹೇಳ್ಬಿಟ್ಟು ಆ ವೇದಿವಾಸ್ತಿಯ ಬ್ರಹ್ಮಸೂತ್ರದಲ್ಲಿ ಗುಣಗಳಿಂದ ಕೊಂಡಾಡುವುದು. ಹೌದು, ರೂಪ ಗುಣ ಬೇರೆ ಏನು ಅಲ್ಲ, ಭಗವಂತನ ರೂಪಗಳು ಬೇರೆ ಅಲ್ಲ, ಗುಣಗಳು ಬೇರೆ ಅಲ್ಲೇ ಅಲ್ಲ. ಮತ್ತೆ ಗುಣಗಳಿಂದ ಯಾಕೆ ಕೊಂಡಾಡಬೇಕು ಅಂತಂದ್ರೆ ಆ ಗುಣಗಳಿಂದ ಕೊಂಡಾಡಿದಾಗ, ಸಮೀಚೀನವಾದ ಗುಣಗಳಿಂದ ಕೊಂಡಾಡಿದಾಗ ಆ ಲಾಭ ನಮಗಾಗ್ತದೆ ಅಷ್ಟೇ. ಫೋಟೋ ತೆಗಿಬೇಕಾದ್ರೆ ನಾವು ಮನೆಯಾಗಿನ ಆಭರಣ ಎಲ್ಲ ಹೇಗೆ ಹೇಳ್ಕೊಂಡಿರ್ತೀವಿ ನೋಡಿ, ಮನೆಯಾಗಿಂದ ಎಲ್ಲ ಅಲಂಕಾರ ಎಂದಂದ ಅವತ್ತು ಒಳ್ಳೆ ಮೇಕಪ್ ಮಾಡ್ಕೊಂಡಿರ್ತೀವಿ. ಯಾಕೆ? ಫೋಟೋದಲ್ಲಿ ಚೆನ್ನಾಗಿ ಬೀಳಲಿ ಅಂತ ತಿಳ್ಕೊಂಡು. ಹಾಗೆ ನಾವು ಪ್ರತಿಬಿಂಬರು ಬಿಂಬ ಶ್ರೀಹರಿ. ಆ ಬಿಂಬರನ್ನು ಸಮೀಚೀನವಾದ ಗುಣಗಳಿಂದ ಕೊಂಡಾಡಿದಾಗ ನಮ್ಮ ಯೋಗ್ಯತಾನುಸಾರವಾಗಿ ಪ್ರತಿಬಿಂಬದಲ್ಲಿ ಅವುಗಳನ್ನು ತಾನು ಪ್ರಕಟ ಮಾಡ್ತಾನೆ. ತನ್ನ ಯೋಗ್ಯತಾನುಸಾರ ಪ್ರತಿಬಿಂಬನಲ್ಲಿ ತನ್ನ ದೇವರ ಯೋಗ್ಯತಾನುಸಾರವಾಗಿ ಅದನ್ನು ಪ್ರಕಟ ಮಾಡ್ತೇನೆ. ಅದಕ್ಕೋಸ್ಕರವಾಗಿ ಭಗವಂತನ ಸಮೀಚೀನವಾದ ಮಂಗಳಕರವಾದ ಗುಣಗಳಿಂದ ಕೊಂಡಾಡಿದರೆ ನಿನಗೆ ಸುಖ. ಹಾಗಲ್ಲ, ಪರಮಾತ್ಮ ದುಃಖಿ, ಅವನು ನಮ್ಮಂತೆ ಮನುಷ್ಯ, ಅವನು ಛೇದ ಭೇದಾದಿಗಳು ಅಂತ ತಿಳ್ಕೊಂಡು ನಿನಗೂ ಅದನ್ನು ಮಾಡಿಬಿಡ್ತಾನೆ ದೇವರು. ಅದಕ್ಕೆ ಆ ಕೂಗೋ ಗುದ್ರೆ ಎದುರು ನಿಂತ್ಕೊಂಡು ನಾವು ಏನು ಮಾತಾಡಿ ನಮಗೇನಾದ್ರು ಪ್ರತಿಧ್ವನಿ ಕೊಡ್ತೆ ಹಾಗೆ ಭಗವಂತ. ಅದಕ್ಕೆ ಪರಮಾತ್ಮನ ಗುಣಗಳಿಂದ ಕೊಂಡಾಡು ಅಂತ ಹೇಳ್ಬಿಟ್ಟು ಬ್ರಹ್ಮಿಸುತ್ತೇನೆ. ಎಷ್ಟು ಅನಂತ ಗುಣಗಳು, ಎಂಟು ಸಾವಿರ ಸೃಷ್ಟಿಸ್ಥಿತಿ ಯಥೋವಾಗಿಮಾನಿ ಭೂತಾನಿ ಜಾಯಂತಿ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ ವಿಸಂಸಂತಿ ತದ್ವಿಧಿಜ್ಞಾಸಸ್ವ ತತ್ ಬ್ರಹ್ಮ ಅಂತ ಹೇಳ್ಬಿಡ್ತೀನಿ. ಯಾರಿಂದ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳಾಗ್ತಾ ಇದ್ದಾವೆ, ಇವೆಂಟು ಒಬ್ಬರಿಗೆ ಈ ಗುಣಗಳಿಂದ. ಅದಕ್ಕೆ ನಾವು ಸಾಮಾನ್ಯವಾಗಿ ಯಾವುದೇ ರಾಮ ಕೃಷ್ಣ ಗೋವಿಂದ ಅಂತೀವಿ ಅಂದಾಗ ಜೊತೆಗೆ ಒಂದ್ಸಲ ಸೃಷ್ಟ್ಯಾದ್ಯಷ್ಟಕರ್ತೃ ಅಂತ ಒಂದು ಸೇರಿಸ್ಬೇಕು. ಅದನ್ನು ಸೃಷ್ಟ್ಯಾದ್ಯಷ್ಟಕರ್ತೃ ಅಂತಕ್ಕಂಥದ್ದು ಒಂದು ಸೇರಿಸಿದಾಗ ಭಗವಂತ ಪ್ರೀತನಾಗ್ತದೆ. ಕಾರಣ ಏನು? ಗುಣಗಳಿಂದ ಯಾಕೆ ಕೊಂಡಾಡಬೇಕು ಅಂದಾಗ ಈಗ ಲೋಕದಲ್ಲಿ ಇಲ್ಲಿ ನಾವು ಲೌಕಿಕ ಉದಾಹರಣೆ ಭಗವಂತನ ಸಮನ್ವಯ ಮಾಡ್ಲಿಕ್ಕೆ ಬರಲ್ಲ. ಅರ್ಥವಾಗಬೇಕಾದ್ರೆ ಒಂದು ಲೌಕಿಕ ಉದಾಹರಣೆ ಕೊಡಬೇಕಷ್ಟೇ ಹೊರತು ಭಗವಂತನು ಹಾಗೆ ಅಂತ ತಿಳ್ಕೋಬಾರದು. ಈಗ ನಮಗೊಂದು ಕೆಲಸವಾಗಬೇಕಾಗಿದೆ ಒಬ್ಬರ ಹತ್ರ, ಅವರ ಹೆಸರೇ ಗೊತ್ತಿಲ್ಲ ನಮಗೆ, ಅವರ ಹೆಸರೇ ಗೊತ್ತಿಲ್ಲ. ಅಲ್ಲಿ ಹೋಗಿ ಅವರ ಎದುರು ಕೂತ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ನೀವು ಉದಾಹರಿಗಳಂತೆ ಹಾಗೆ ಅವರಲ್ಲಿ ಗುಣ ಇರಲಿ ಬಿಡಲಿ, ಗುಣಗಳನ್ನು ಹೋಗಿ ಬಿಡಲಂತೆ ನಮ್ಮ ಕೆಲಸ ಮಾಡಿ ಕಳಿಸ್ಕೊಟ್ಬಿಡ್ತಾರೆ. ನಮ್ಮ ಕೆಲಸ ಮಾಡಿ ಕಳಿಸ್ಕೊಟ್ಬಿಡ್ತಾರೆ, ಅವನ ಹೆಸರೇ ಗೊತ್ತಿಲ್ಲ ನಮಗೆ. ಇಲ್ಲ, ಅವನ ಹೆಸರು ಗೊತ್ತದೆ, ಅವನ ಹೆಸರಿಗೆ ಹೋಗಿ ಅವನ ಹೆಸರು, ಈಗ ನಮ್ಗೆ ಜಪ ಮಾಡಿ ಅಭ್ಯಾಸ ಅಲ್ಲ, ಅವನ ಹೆಸರಿಗೆ ಹೋಗೊಂದು ಇನ್ನೂ ಸಲ ಅವನ ಹೆಸರು ಅಂದ್ರೆ ಇವನ ಅವನ ಹುಚ್ಚ ಬಂದನೇ ದಬ್ಬು ಅಂತ ನೋಡಿ. ಬರೇ ಹೆಸರು ಉಚ್ಚಾರ ಮಾಡಿದ್ರೆ ಇವನ ಯಾವನ ಹುಚ್ಚ ದಬ್ಬು ಅಂತಾನೆ. ಅವನ ಹೆಸರೇ ಗೊತ್ತಿಲ್ಲ, ನೀವು ಉಪಕಾರಿಗಳಂತೆ ಹಾಗಂತೆ ಹೀಗಂತೆ ಇಲ್ಲದೇ ಇದ್ದ ಗುಣಗಳನ್ನು ಕೊಂಡಾಡಿದ್ರೆ ಅವನು ಕೆಲಸ ಮಾಡಿ ಕಳಿಸ್ಕೊಟ್ಬಿಡ್ತಾನೆ. ಹಾಗೆ ಭಗವಂತನು ತಾನು ಹೊಗಳಿಸಬೇಕು ಅಂತ ಅಪೇಕ್ಷೆ ಅಲ್ಲ. ಈ ದೃಷ್ಟಾಂತೆ ಸರ್ವಂ ಸಾಮ್ಯಂ, ಗುಣಗಳಿಂದ ಯಾಕೆ ಕೊಂಡಾಡಬೇಕು ಅಂದರೆ ನಮಗೆ ಲಾಭವಾಗುವುದಕ್ಕೋಸ್ಕರ. ಅದಕ್ಕೋಸ್ಕರ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಮೊದಲನೇ ದಿವಸ ಹೇಳಿದೆ. ಈ ಎಂಟು ಗುಣಗಳಿಂದ ಯಾಕೆ ಕೊಂಡಾಡಬೇಕು, ಅದರಿಂದ ನಮಗೇನು ಲಾಭ ಅಂತಕ್ಕಂಥದ್ದು ಮೊದಲನೇ ದಿವಸ ಹೇಳಿದೆ. ಅದಾದ ಮೇಲೆ ಈ ರೀತಿ ಎಂಟು ಗುಣ ನಮಗಾಗಲ್ಲಪ್ಪ, ನಮಗೆ ಕಷ್ಟ ಆಯಿತು. ಅದಕ್ಕೆ ಆಚಾರ್ಯರಂದರು ಅನುಭಾಷ್ಯದಲ್ಲಿ ಸಚ್ಚಿದಾನಂದ ಆತ್ಮೇತಿ ಮಾನುಷು ಸರೇಶ್ವರಿ ಅಂತ ತಿಳ್ಕೊಂಡು ಈ ನಾಲ್ಕು ಗುಣದಿಂದ ಕೊಂಡಾಡಿದ್ರು. ಏನು ಕೊಂಡಾಡಲಿಕ್ಕೆ ಏನು ಅನುಭಾಷ್ಯ ಪಾರಾಯಣ ಮಾಡ್ತಾ ಇದ್ದೀವಿ ಅಥವಾ ಈ ಶ್ಲೋಕ ಹೇಳ್ಕೊತಾ ಇದ್ದೀವಿ, ಇಷ್ಟೇ ಸಾಕೇನು? ಇಲ್ಲ, ಉಪಾಸನೆಗೆ ಬರಬೇಕು, ನಮ್ಮ ಮನಸ್ಸಿಗೆ ಬರಬೇಕು. ಏನು ಸಚ್ಚಿತ್ತಾನಂದ ಆತ್ಮ ಅಂದರೆ ಏನು? ಸತ್ತಂದ್ರೆ ಕಾರ್ಯರೂಪವಾದ ಜಗತ್ತು. ಈ ಕಾರ್ಯರೂಪವಾದ ಕಣ್ಣಿಗೆ ಕಾಣಿಸ್ತಕ್ಕಂತಹ ಜಗತ್ತು ಸತ್ ಅಂತೀವಿ ನಾವು. ಇನ್ನು ಚಿತ್ತಂದ್ರೆ ಕಾರಣ ರೂಪವಾದ ಪ್ರಕೃತಿ, ಚಿತ್ ಪ್ರಕೃತಿ, ಅದರಿಂದ ಜಗತ್ ಪ್ರಕೃತಿ. ಈ ರೀತಿ ಇರ್ತಕ್ಕಂಥದ್ದು ಅಂದಾಗ ಕಾರ್ಯರೂಪವಾದ ಜಗತ್ತಿನಲ್ಲಿಯೂ ನೀನಿದ್ದೀಯೇ, ಅದಕ್ಕೆ ಕಾರಣ ರೂಪವಾದ ಪ್ರಕೃತಿಯಲ್ಲೂ ನೀನಿದ್ದೀಯೇ, ಕಾರ್ಯದಲ್ಲೂ ಇದ್ದೀಯೇ ಕಾರಣದಲ್ಲೂ ಇದ್ದೀಯೇ. ಹಾಗಾದ್ರೆ ಕಾರ್ಯಕಾರಣದಲ್ಲಿದ್ದ ಮೇಲೆ ಅದು ದೋಷ ಏನಾದರೂ ಉಂಟೇನು? ಹಾಗಾದ್ರೆ ಕಾರ್ಯದಲ್ಲೂ ಇದ್ದಾನೆ ಕಾರಣದಲ್ಲೂ ಇದ್ದಾನೆ ಅಂದಮೇಲೆ ಆ ದೋಷ ಏನಾದರೂ ದೇವರಿಗುಂಟೇನು? ಆನಂದ ಅಂತ ಆನಂದ ಪರಿಪೂರ್ಣನಾಗಿದ್ದಾನೆ. ಎರಡರಲ್ಲೂ ಇದ್ದರೂ ಆ ದೋಷ ಆ ವಸ್ತುವ ಕಚ್ಚೆ ಹೊತ್ತು ಅವನು ಯಾವ ವಿಧವಾದ ದೋಷಗಳು ಇಲ್ಲ, ಆನಂದ ಪರಿಪೂರ್ಣನಾಗಿದ್ದಾನೆ. ಮುಕ್ತ ಕಲಿಯಲ್ಲೂ ಇದ್ದಾನೆ. ಮುಕ್ತ ಕಲಿಯೇನು ತಮಸ್ಸಿನಲ್ಲಿ ಅದೋ ಭಾಗ, ಅದೋ ಭಾಗದಲ್ಲಿ ಆ ಕಲಿಯಲ್ಲಿ ಕಣಕಣದಲ್ಲೂ ವ್ಯಾಪಿಸಿದ್ದಾನೆ ಎಂದು ಸೂಚನೆ ಇಟ್ಟರೆ ನಡೆಯುತ್ತಾ ಅದನ್ನು ಕಲಿಗಾಗೋ ದುಃಖ ಏನಾದರೂ ಅಲ್ಪ ಸ್ವಲ್ಪ ಆಗ್ತದೆ ಇಲ್ಲ ಅಂತ. ಕಲಿಗಾಗೋ ದುಃಖ ಎತ್ಕಿಂಚಿತ್ತು ಇಲ್ಲ. ಹೋಗಿ ಆನಂದದಲ್ಲಾದರೂ ವ್ಯತ್ಯಾಸ ಏನು? ಮುಕ್ತ ಬ್ರಹ್ಮನಲ್ಲಿದ್ದೆಷ್ಟು ಆನಂದ ಅನುಭವಿಸ್ತಾನೋ ಮುಕ್ತ ಕಲಿಯಲ್ಲಿದ್ದು ಅಷ್ಟೇ ಆನಂದ ಅನುಭವಿಸ್ತಾನೆ ಪರಮಾತ್ಮ. ಆದ್ದರಿಂದ ಆನಂದ ಅಂದ. ಆಮೇಲೆ ಆತ್ಮ ಅಂದ. ಇದೊಂದೇ ಸಾಕು, ನಮ್ಮ ಹಣೆ ಬಾರಿಕೆ ಇದೊಂದೇ ಸಾಕು. ಅದಕ್ಕೆ ಜಗನ್ನಾಥ ದಾಸರು ಒಂದೇ ಗುಣೋಪಾಸನೆ ಗೈವ ಅಂತ ಹೇಳಿದ್ದಾರೆ. ಆತ್ಮ ಅಂದ್ರೇನು? ಎಲ್ಲದರಲ್ಲೂ ನೀನೇ ಸತ್ತಾಪ್ರದನಾಗಿದ್ದೀ, ನೀನಿಲ್ಲದೆ ಯಾವ ವಸ್ತುವಿನ ಅಸ್ತಿತ್ವ ಇಲ್ಲ. ಆತ್ಮ ಈ ಕೈ ಬಲ್ಪಿಗೆ ಆತ್ಮ ಯಾವುದು? ಕರೆಂಟು. ಫ್ಯಾನಿಗೆ ಆತ್ಮ ಯಾವುದು? ಕರೆಂಟು. ಟಿವಿಗೆ ಆತ್ಮ ಯಾವುದು? ಕರೆಂಟು. ಹೀಗ ಆ ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲದಕ್ಕೂ ಆತ್ಮ ಯಾವುದು ಅಂದ್ರೆ ಆತ್ಮ ಅಂದ್ರೆ ಆ ಗುಣವನ್ನು ಪ್ರಕಟ ಮಾಡತಕ್ಕಂತ ಒಂದು ವ್ಯಕ್ತಿ, ಅದೇ ವಿದ್ಯುಚ್ಛಕ್ತಿ. ಹಾಗೆ ಜಗತ್ತಿನಲ್ಲಿ ಪ್ರತಿಯೊಂದು ಜಡ ಮತ್ತು ಚೇತನಗಳ ಅದರದರ ಗುಣಗಳನ್ನು ಪ್ರಕಟ ಮಾಡತಕ್ಕಂತ ಶಕ್ತಿ ನೀನು ಒಬ್ಬನೇ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧಯ ಏಕ ಏವ ಮಹಾಶಕ್ತಿ ಕುರಿತೇ ಸರ್ವಮಂಜಸ ಅಂತಕ್ಕಂಥ ಇದು ಆತ್ಮ. ಅದಕ್ಕೆ ಈ ನಾಲ್ಕು ಗುಣನೂ ನಮಗಾಗಲ್ಲ, ಒಂದೇ ಗುಣ ಸಾಕು ಅಂತ ಜಗನ್ನಾಥ ದಾಸು ಹಿಂದೆ ಉದಾಹರಣೆ ಹೇಳಿದಾಗ ತಿನ್ನದೆ ಅತ್ಯಂತವನ್ನು ಕಾಣದೆ ಮನುಜನ ಏಕತ್ರದಲ್ಲಿ ತಾ ಮಜ್ಜನವಗೈಯ ಸಮಸ್ತ ದೋಷ ವಿಮುಕ್ತನ ಹತ್ತಿರದಿ ಅನಘನ ಅಮಲ ಅನಂತಾನಂತ ಗುಣಗಳಿಗೆ ಒಂದೇ ಗುಣೋಪಾಸನೆಯ ಗೈವ ಧನ್ಯ ಮಹಾತ್ಮ ಕೃತಾರ್ಥನೆನಿಸುವನು ಹೇಳಿ ಈ ಹೇಳ್ಬಿಟ್ಟು ಅದಕ್ಕೋಸ್ಕರ ಸಚ್ಚಿದ ಆನಂದಾತ್ಮ ಬ್ರಹ್ಮಕರಾರ್ಚಿತಾಂಗ್ರಿ ಬ್ರಹ್ಮದೇವರಿಂದ ಪೂಜಿಸಲ್ಪಟ್ಟ ಪಾದಾರವಿಂದ ಉಳ್ಳವನು ಸರೋಜ ಸಂಗ್ರಿ ಸರೋಜ ಕಮಲ ಉಳ್ಳವನು ಸುಮನಸ ಪ್ರೋಜ ಅಂದರೆ ಒಳ್ಳೆಯ ಮನಸ್ಸು ಇರ್ತಕ್ಕಂಥವರಿಗೆ ಸದ್ಬುದ್ಧಿ ಇರ್ತಕ್ಕಂಥವರಿಗೆ ನೀ ತಿಳ್ಕೊಳ್ಳಲು ಯೋಗ್ಯನಾಗಿರ್ತಕ್ಕಂಥವನು. ಆದ್ದರಿಂದ ಸನ್ಮಂಗಳದ ಅಂಥವರಿಗೆ ಮಂಗಳವನ್ನು ಕೊಟ್ಟಿ ಮಧ್ವಾಂತಕ್ಕರನ್ನು ಮಧ್ವಾಚಾರ್ಯರ ಶ್ರೀಮನ್ ಮಧ್ವಾಚಾರ್ಯನ ಉತ್ಕಮಲ ಮಧ್ಯ ನಿವಾಸಿ ಅಂತ ಏನು ಹೇಳ್ತಾ ಇದ್ದೀವಿ ಆ ಮಧ್ವಾಚಾರ್ಯ ಅಂತಃಕರಣದಲ್ಲಿ ಇರ್ತಕ್ಕಂಥವನು ಅಚ್ಯುತ. ಎಲ್ಲ ವಸ್ತುವಿನಲ್ಲಿ ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ. ಕಾರಣ ಕಾರ್ಯ ಹೋಯಿತು, ಅಲ್ಲಿ ಒಳಗಿರ್ತಕ್ಕಂಥ ಸಕ್ಕರೆ ನೀರನ್ನ ಹಾಕಿದ್ವಿ, ಸಕ್ಕರೆ ಕರಿ ಹೋಯ್ತು, ಸಿಹಿ ಹೋಯ್ತೇನು ಇಲ್ಲ, ಸಿಹಿ ನೀರುಗಳು ಸೇರ್ಬಿಡ್ತು. ಮತ್ತೆ ಅದು ಪಾಕ ಮಾಡಿದ್ವಿ, ಪಾಕದೊಳು ಸೇರ್ಬಿಡ್ತು, ಗೊಂಬೆ ಮಾಡಿದ್ವಿ ಗೊಂಬೆ. ಹಾಗೆ ಭಗವಂತ ಸಕಲ ವಸ್ತುಗಳು ಮೇಲ್ನೋಟಕ್ಕ ವಸ್ತುಗಳು ಕಾರ್ಯರೂಪವಾದ ಜಗತ್ತ ನಾಶವಾದರೂ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಕೃತಿಯಲ್ಲಿ ಭಗವಂತನಿಗೆ ನಾಶ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಇದು ಹೋಯ್ತಪ್ಪ ದೇವರು ಹೋಗಿಬಿಟ್ಟ ಜೊತೆಗೆ ಇಲ್ಲ. ಅದಕ್ಕೆ ಅತ್ಯುತ ಅಂದರು ಜಗನ್ನಾಥ ವಿಠ್ಠಲ ಇಂಥ ನಿತ್ಯ ಮೆಚ್ಚಿದ ಜನರ ಬಿಡ. ಅವನನ್ನೇ ನೀನೇ ಗತಿತ್ತ ನಂಬಿದವ್ರನ್ನ ಆತು ಎಂದೆಂದೂ ಬರಲ್ಲ. ನಾವು ನಂಬುತ್ತಾ ಇಲ್ಲ ಅಷ್ಟೇ ಹೊತ್ತು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನು ನಂಬದೇ ಕೆಟ್ಟು. ಇಂಥ ಬಿಡ ಕಾರ್ಬಿಚ್ಚನೊಂದು ಅರಣ್ಯದಲ್ಲಿ ಗೋಗೋಪರನ್ನು ಕಾಯ್ದ. ಅಲ್ಲಿ ತಾವು ಮಲಗಿದ್ದಾನೆ, ಕಾಳಿಯನನ್ನು ವರ್ಜನ ಮಾಡಿದ್ದಾನೆ. ಆ ರಾತ್ರಿ ಅಲ್ಲೇ ಮಲಗಿಬಿಟ್ಟು ಊರಿಗೆ ಬರಲಿಲ್ಲ. ಆಗ ಸೂತ್ತ ದಾವಾಗ್ನಿ ಹುಡುಕೋದು, ಅವನು ಕಂಸಬಿಡುತ್ತೇನೆ ಕಂಸವೃತ್ತೇ ದಾವಾಗ್ನಿಯ ರೂಪವಾಗಿ ಹುಡ್ಕೋತ ಬಂದಾಗ ಕೃಷ್ಣ ಈ ರೀತಿ ಬಂದ ಅಂದಾಗ ಆ ಕಣ್ಣು ಮುಚ್ಚಿಕೊಳ್ಳೋದ್ರಿಂದ ಕೃಷ್ಣ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ದಾವಾಗ್ನಿಯನ್ನು ನುಂಗಿಬಿಟ್ಟ ಪರಮಾತ್ಮ. ಅದಕ್ಕೆ ವಾದರಾದಂತಾರೆ ಏನು ಆಶ್ಚರ್ಯ, ದೇವರು ಲಕ್ಷ್ಮೀದೇವಿ ವಾಯುದೇವರು ಮಹಿಮೆ ನಾವು ಏನು ಹೇಳಬಹುದು? ನಮ್ಗೆ ಸಾಧ್ಯವೆಲ್ಲ ಹೇಳಲಿಕ್ಕೆ ಏನಾದರೂ ನಾವು ತಿಳ್ಕೊಂಡು ಆಪ್ತಾದ ವಿಶೇಷ ಇಲ್ಲಿ ಏನ್ಬಿಟ್ಟು ಆಶ್ಚರ್ಯ ಅಲ್ಲ. ಬ್ರಹ್ಮಾಂಡವನ್ನು ಹೊತ್ತಿರ್ತಕ್ಕಂಥ ಪ್ರಭುವಿಗೆ ಪೂರ್ವ ರೂಪದಿಂದ ವಾಯುದೇವರು ಸಂಜೀವನ ಪರ್ವತದಿಂದ ಹೊತ್ತಂಬಂದ. ಎಷ್ಟು ಕಷ್ಟ ಆಗಿತ್ತಿದ್ರಿ, ಎಷ್ಟೋ ಯೋಜನೆಗಟ್ಟಲೆ ದೂರ ಅಂತಹ ಪರ್ವತವನ್ನು ಹಾಕಿ ಹೊತ್ಕೊಂಬಂದು ಹೊತ್ಕೊಂಬಂದಿದ್ದ ದೊಡ್ಡದಲ್ರಿ ಕ್ಷಿಪ್ತ ಪಶ್ಚಾತ್ತಲಿ ನಮ್ಮ ಸದವದೇ ಯೋಜನಾ ನಾನು ಸೌಚ ತೇನುವ ಕೌಶಲ ಅಂದು ಇಲ್ಲಿಂದನೇ ಬಿಷ್ಟ ಹಾಕಿದ್ರೆ ಎಲ್ಲೆಲ್ಲಿ ಕಲ್ಲು ಎಲ್ಲಿತ್ತು ಅಲ್ಲೇ ಹೋಗ್ಬಿತ್ತಂತೆ. ಏನು ಆಶ್ಚರ್ಯ, ಬ್ರಹ್ಮಾಂಡವನ್ನು ಹೊತ್ತಿರ್ತಕ್ಕಂಥ ವಾಯುದೇವರಿಗೆ ಒಂದು ಸಂಜೀವನ ಪರ್ವತವನ್ನು ಹೊತ್ಕೊಂಡು ಬಂದ. ಏನು ಆಪ್ತಾರ ವಿಶೇಷ ಇಲ್ಲಿ ಅಂದ್ಬಿಡ್ತೀವಿ ನಾವು, ಯಾಕೆ ಅವರ ಮಹಿಮೆ ಅರ್ಥವಾಗಿರುವಾಗ ಇನ್ನು ಇದಕ್ಕಿಂತಲೂ ಅನೇಕ ಮಹಿಮೆ ಇರುವಾಗ ಇದೆಲ್ಲ ಏನು ಮಹಾ ಅಂತ ತಿಳ್ಕೊಂಡು ಅದಕ್ಕೋಸ್ಕರವಾಗಿ ಈ ರೀತಿಯ ನೆಚ್ಚ ಮೆಚ್ಚಿದ ಜನರ ಬೆಳಕ ಬಿತ್ತನೊಂದು ಅರಣ್ಯದು ಗೋಗೋಪುರನು ಕಾಯ್ದ ಅಂತಿಮ ಕಂದು ಹೇಳಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ.